யோந்தஃ ப்ரவிஷ்ய மம வாச்யமிமாம் ப்ரசுப்தாம் சஞ்சீவயத்ய அகில சக்தி சரஸ்வதாம்னா அன்யாம்ஸ்ய ஹஸ்த சரண ஶ்ரவணத்வாதீன் ப்ராணான் நமோ பகவதே புருஷாய துக்யம் ஜெயதி ஹரிர சிந்த்யஹ சர்வ தேவைக வந்த்யஹ பரம குரு ரவிஷ்டாவாப்திதஃ சஜ்ஜனானாம் நிகில குணகணார்னோ நித்ய நிர்முக்த தோஷஃ சரசிஜ நயனோசௌ ஸ்ரீபதிர் மானதோ நஹ யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நம. வ்யாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசத்து ஸ்ரீமதானந்தீர்ந்துர்ணோ ஹிருதம்பரே யத்ரச்சந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம்பா சரணௌ ஹிருதி சர்வதா மத்வாக்ய சரணிர்பூயா ஸ்ரீமதாச்சாரிய பாவகா ஹராய பஜகா நிஷ்டஹராய புரவைரிணே பவாய பவதே பூயாத் சிவாய சிரசா நமஹ. உமேஷாத்யா சுராவோகம் வீரே சேதோ ஹிமானினஹ யூயம் சர்வே ப்ரகுருத முனூனே மத்வபாவகம். ஸ்ரீமத்வஹ கல்பவ்ருஷ்டஸ்து ஜயாரியஹ காமசுஸ்கிருதஹ சிந்தாமணிஸ்து யாசாரியஹ முனித்ரயமுதாஹ்ருதம். வாஜராஜகுரூன் வந்தே ரகுத்தமகுரூன் ததா ராகவேந்திராம் ததா சர்வான் சத்குரூன் பிரணதோஸ்மிஹ. பிருத்வீமண்டலமத்தியஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தன்னமஸ்தே குருன் மம. ஸ்ரீகுருப்யோ நம. ஹரிஹி ஓம். ஸ்ரீமத் விஷ்ணுங்கிர நிஷ்டாதி குணகுருதம ஸ்ரீமதானந்ததீர்த்த த்ரைலோக்யாச்சாரிய பாதோஜ்வல ஜலஜல சத்பாம்சவோ அஸ்மான் புனந்து வாசாம் மித்ர பிரணேத்ரீ த்ரிபுவன மஹிதா சாரதா சாரதேந்து ஜோத்ஸ்னா பத்ரஸ்மித ஸ்ரீ பவலித ககுபா பிரேம பாரம்பபாரா. ஸ்ரீ ஹரிவாய் ஸ்துதி. திருக்குறள் பண்டிதாச்சாரியர அத்தியந்த அமோகவாயிருத்தக்கந்த ரச்சனை கேவல ஒன்று ஸ்தோத்திரதிங்காகி வைஷ்ணவர மனை மாத்தாதந்த ஹிரிமே ஸ்ரீ திருக்குறள் பண்டிதாச்சாரியரது ஸ்தோத்திர சாஹித்யவன்ன ಬಹಳ ಲಘುವಾಗಿ ಕಾಡೋದು ಸಾಮಾನ್ಯ ಪದ್ಧತಿ. ಆದರೆ ಸ್ತೋತ್ರ ಸಾಹಿತ್ಯಕ್ಕೆ ಶಾಸ್ತ್ರದ ಮೆರವನ್ನು ಕೊಟ್ಟಂತಹ ಹಿರಿಮೆ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದ್ದು. ಅನಂತರದ ಸ್ಥಾನ ತಿರುಗುರು ಪಂಡಿತಾಚಾರ್ಯ ಹರಿವಾಯು ಸ್ತುತಿ. ನಿತ್ಯ ಪಠವಾಗಿರತಕ್ಕಂಥ ಅತ್ಯಮೋಘವಾದ ಕೃತಿ ಹರಿವಾಯು ಸ್ತುತಿ. ಅದಕ್ಕೆ ಶ್ರೀಮದ್ ಆಚಾರ್ಯರನ್ನ ಸಾಕ್ಷಾತ್ತಾಗಿ ನೋಡಿ ಬರೆದಿದ್ದು ಒಂದು ಕಾರಣ, ಅವರ ಅವತಾರ ತ್ರಯಗಳನ್ನು ನೋಡಿದ್ದು ಇನ್ನೊಂದು ಕಾರಣ, ಮತ್ತು ಅದಕ್ಕೆ ಸಾಕ್ಷಾತ್ ಶ್ರೀಮದಾಚಾರ್ಯರ ಅನುಗ್ರಹ ಮುದ್ರೆ ಬಿದ್ದಿದ್ದು ಮತ್ತೊಂದು ಕಾರಣ. ಈ ಕಾರಣದಿಂದಾಗಿ ಹರಿವಾಯು ಸ್ತುತಿ ಅಂದರೆ ಸ್ತೋತ್ರ ಸಾಹಿತ್ಯದಲ್ಲೇ ಅನನ್ಯವಾಗಿರತಕ್ಕಂಥ ಕೃತಿಯಾಗಿ ಮಾನ್ಯವಾಗಿರತಕ್ಕಂಥ ಕೃತಿ. ಅದರಲ್ಲಿ ಶ್ರೀ ವಾಯುದೇವರ ಮೂಲ ರೂಪ, ಅವರ ಹನುಮದ್ ರೂಪ, ಭೀಮರೂಪ, ಮಧ್ವ ರೂಪಗಳನ್ನು ಬಗೆ ಬಗೆಯಾಗಿ ವರ್ಣಿಸತಕ್ಕಂಥ ಹಿರಿಮೆ ಅವರದ್ದು. ಅದರಲ್ಲಿ ಮೊದಲ ಈ ಎರಡು ಬಾರಿಯ ಉಪನ್ಯಾಸಗಳಲ್ಲಿ ಹೇಗೆ ಆಚಾರ್ಯರ ವೈಭವ ರುದ್ರಾದಿ ದೇವತೆಗಳಿಂದ ಸೇವಿತವಾದದ್ದು, ಅವರ ಪಾದಧೂಳಿಯೇ ಅತ್ಯಂತ ಪಾವನ, ಅವರ ಸ್ಮರಣೆಯೂ ಕೂಡ ಜನ್ಮಾದಿ ವ್ಯಾಧಿ ಮೊದಲಾದ ಎಲ್ಲವನ್ನೂ ಪರಿಹಾರ ಮಾಡತಕ್ಕಂಥ ಶ್ರೇಷ್ಠವಾದ ಸಾಧನೆ. ಶ್ರೀಮದ್ ಆಚಾರ್ಯರ ಶಿಷ್ಯವೃಂದ ಯತಿವರ ಮಹಿತಃ ಭೂಮಿಭೂಷಾಮನಿರ್ಮೆ, ವಿಶ್ವವಿಖ್ಯಾತರಾದಂಥ ಶಿಷ್ಯವೃಂದದಿಂದ ಅತ್ಯಂತ ವಂದ್ಯರಾದದ್ದು ಶ್ರೀಮದ್ ಆಚಾರ್ಯರ ಹಿರಿಮೆ. ಅವರು ಕ್ಷೀರಸಾಗರ ಇದ್ದ ಹಾಗೆ ಅವರ ಗ್ರಂಥಗಳ ಅಧ್ಯಯನದಿಂದ, ಅವರ ಮೂರನೇ ರೂಪದ ಉಪಾಸನೆಯಿಂದ ವೈಕುಂಠ ಪ್ರಾಪ್ತಿ, ವೈಕುಂಠ ವರ್ಣನೆ ಆನಂದಾನ್ ಮಂದಮಂದ ಇತ್ಯಾದಿಯಾಗಿ ಊಹೆಗೆ ಅತೀತವಾದಂಥ ಶ್ರೇಷ್ಠವಾದಂಥ ಲೋಕ, ಅವರ ದ್ವೇಷ ಮಾಡಿದವರಿಗೆ ಅಂಧಂತಮಸ್ತು ಖಚಿತ, ಮೋಕ್ಷ ಹೇಗೆ ಸುಖದ ಶಾಶ್ವತ ನೆಲೆಯೋ ಅಂಧಂತಮಸ್ಸು ಹಾಗೆ ದುಃಖದ ಶಾಶ್ವತ ನೆಲೆ ಅಂತ ಅಂಧಂತಮಸ್ಸು ಹೋಗಬಾರದು ಅಂತಿದ್ರೆ ವಾಯುದೇವರ ದ್ವೇಷವನ್ನು ಮರಲೇಬಾರದು. ವಾಯುದೇವರ ಅನುಗ್ರಹ ಮಾಡೋದು ಕೂಡ ಬರೀ ಅವರಾರಾಧನೆ ಮಾಡಿದರಲ್ಲ, ವಿಷ್ಣುವರ ಅತ್ಯುತ್ತಮತ್ವ, ವಿಷ್ಣು ಸರ್ವೋತ್ತಮತ್ವ ಆದಿ ಪ್ರಮೇಯಗಳನ್ನ, ದೇವತಾ ತಾರತಮ್ಯ ಮತ್ತು ಗುರುಗಳಲ್ಲಿ ತಾರತಮ್ಯ, ಅದನ್ನು ತಿಳಿದು ತಾರಕ್ರಮದಲ್ಲಿ ಭಕ್ತಿ ಮಾಡತಕ್ಕಂಥವರಿಗೆ ಸ್ಫುಟಮವತಿ ಸದಾ ವಾಯುರಸ್ಮದ್ ಗುರುಸ್ತಂ, ನಮ್ಮ ಗುರುಗಳಾದ ವಾಯುದೇವರು ರಕ್ಷಣೆ ಮಾಡಿಯೇ ಮಾಡ್ತಾರೆ. ಅಂಥವರನ್ನ ಮಾತರಮೆ ಮಾತರಿಶ್ವನ್ ಎಷ್ಟು ರೀತಿ ಕೊಂಡಾಡಿದರೂ ಸಾಲದು. ತ್ರಿವಿಧ ಜೀವರಿಗೂ ಕೂಡ ಉಚಿತವಾಗಿ ಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಮೂರನ್ನು ಕೊಡತಕ್ಕಂಥವರು ಅವರೇನೆ. ಹನುಮದ್ ರೂಪದಲ್ಲಿ ಅವರು ಮಾಡಿದ ಸೇವೆ ಬ್ರಹ್ಮಚರ್ಯಾದಿ ಧರ್ಮಗಳಿಂದಾಗಿ ಲೋಕೋತ್ತರವಾದದ್ದು. ಅದ್ಯಾಪಿ ರಾಮದೇವರಲ್ಲಿ ಭಕ್ತಿಯನ್ನೇ ಸ್ಪೃಹಯತಿ ಬಯಸಿರತಕ್ಕಂಥ ಅತ್ಯಂತ ಶುದ್ಧ ಭಾಗವತ ಧರ್ಮ ರಥರು ಶ್ರೀಮದ್ ಆಚಾರ್ಯರು ವಾಯುದೇವರು. ಅವರು ಸಂಜೀವನ ಪರ್ವತ ತಂದಿದ್ದಂತೂ ವಿಶ್ವ ದಾಖಲೆಯ ಮಹೋನ್ನತವಾದ ಕಾರ್ಯ. ಅಂಥ ಭಾರದ ಬೆಟ್ಟವನ್ನ ಲೀಲಾಜಾಲವಾಗಿ ಏಕಕ್ಷಣದಲ್ಲಿ ತಂದ ಹಿರಿಮೆ ಒಂದಾದರೆ, ಅನಾಯಾಸ ತಂದಿದ್ದ ಇನ್ನೊಂದು ಹಿರಿಮೆ. ಒಂದೇ ಕೈಲಿ ತಂದಿತ್ತು, ಹೂವೆತ್ತಿದಷ್ಟು ಸರೀಸಾಗಿ ತಂದು ಶ್ರೀರಾಮದೇವರ ಸೇವೆ ಮಾಡಿದ ಹಿರಿಮೆ ಹೊರತು, ಅದನ್ನು ತಂದಿದ್ದ ಹೇಗೋ ವಾಪಸ್ ಹಾಕಿದ್ದು ಹಾಗೇನೆ. ಅವರ ಮುಂದಿನ ಸಾಧನೆಯಾಗಿ ರಾಮದೇವರು ಅವರಿಗೆ ತುಷ್ಟಾಪೆ ಪಾರಮೇಷ್ಠೆ ಕರತಲ ಮತುಲಂ ಮೃದ್ಧಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಣಯ ವಿಕಸಿತಾಬ್ಜೆ ಕ್ಷಣಸ್ವ ಈಕ್ಷಮಾಣ. ದೇವರು ಏನು ಕೊಟ್ಟ ಅಂದರೆ ಬ್ರಹ್ಮ ಪದವಿಯನ್ನೇ ಕೊಟ್ಟ ಅವರಿಗೆ. ಅಶ್ರೇಷ್ಠವಾದ ಸಾಧನೆ ಹನುಮದ್ ರೂಪದಿಂದಾಯಿತು. ಮುಂದೆ ಭೀಮ ರೂಪದ ವರ್ಣನೆ ಮಾಡ್ತಾ ಅವರ ಅವತಾರ ಕ್ರಮ, ವಿಶೇಷವಾಗಿ ಬಕ ಕಿರ್ಮಿರಾಜಗಳನ್ನು ಸಂಹಾರ ಮಾಡಿದ್ದು, ಜರಾಸಂಧನ ಸಂಹಾರವನ್ನು ಮಾಡಿದ್ದು ಶ್ರೀಹರಿಗೆ ರಾಜಸೂಯ ಯಾಗಕ್ಕಿಂತ ಬಹಳ ಪ್ರಿಯವಾಯಿತು. ಮಾಡಿದ್ದು ಧರ್ಮರಾಜ ರಾಜಸೂಯಾಗವನ್ನ ಜರಾಸಂಧಾದಿಗಳ ಸಂಹಾರದ ಮೂಲಕ ಮಾಡಿಸಿದ ಹಿರಿಮೆ ಈ ಭೀಮಸೇನ ದೇವರು ವರ್ಣನೆ ಮಾಡಿ, ಆ ಭೀಮನ ಹಿರಿಮೆ ಯಾವ ಹಂತದಲ್ಲೂ ಇಟ್ಟಿದ್ದೇನೆ ಅಂತ ಹೇಳ್ತಾ ಯುದ್ಧರಂಗದಲ್ಲಿ ಭೀಮನ ಹಿರಿಮೆ ಹೇಳ್ತಾ, ಕ್ಷೇಲ ಕ್ಷೀಣಾಕ್ತಹಾಸಂ ತವ ರಣ ಮರಿಹನ್ ಉದ್ಗದ ಉದ್ದಾಮ ಬಾಹೋ ಬಹ್ವಕ್ಷೌಹಿಣ್ಯನೀಗ ಕ್ಷಪಣ ಸುನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಜಗರ್ಥ ಸ್ವಯಮಥ ಸ್ವಯಮೇಹಮಿಹ ಸಂವತ್ತು ಆನಂದ ತೀರ್ಥ ಶ್ರೀಮನ್ನಾನಂ ಸಮರ್ಥ ತ್ವಮಪಿ ಯುವಯೋ ಪಾದಪದ್ಮಂ ಪ್ರಪದ್ಯೆ ಬಹ್ವಕ್ಷೌಹಿಣಿ ಅನೇಕ ಕ್ಷಪಣ ಸುನಿಪುಣಂ. ಎಂಥ ಕೆಲಸ ಮಾಡಿದ್ದೆ ನೀವು, ಬಹ್ವಕ್ಷೌಹಿಣಿಗಳನ್ನು ಯುದ್ಧರಂಗದಲ್ಲಿ 18 ಅಕ್ಷೌಹಿಣಿ ಸೈನ್ಯ ಒಟ್ಟು, 11 ಅಕ್ಷೌಹಿಣಿ ಸೈನ್ಯ ದುರ್ಯೋಧನನ್ನು ಮಾತ್ರವೇ, ಅದರಲ್ಲಿ ಬಹ್ವಕ್ಷೌಹಿಣಿ ಹೊಂದಿದವನು ದುರ್ಯೋಧನ, ಅವನನ್ನು ಸಂಹಾರ ಮಾಡಿದವರು ನೀವು, ಅವನ ಸೇನೆಯಲ್ಲಿ ಬಹುಭಾಗ ಸಂಹಾರ ಮಾಡಿದವರು ನೀವು. ತಗೊಂಡು ಬರಪ್ಪ ತಗೊಂಡು, ಇಲ್ಲ ಅಲ್ಲಿ ತಗೊಂಡು ಬರುತ್ತೆ. ಅದನ್ನ ನೀವು ಬಹ್ವಕ್ಷೌಹಿಣಿಯನ್ನ 11 ಅಕ್ಷೌಹಿಣಿ ಸೇನೆಯಲ್ಲಿ 6 ಅಕ್ಷೌಹಿಣಿ ಸೇನೆಯ ಸಂಹಾರ ಮಾಡಿದ್ದು ಸಿಂಹಸೇನೆ ಒಂದೇ, ಸಿಂಹಪಾಲು ಭೀಮಸೇನೆ ದೇವರತೆ. 11 ಉಳಿದೆಲ್ಲರೂ, ಅದರಲ್ಲಿ 4.5 ಅರ್ಜುನ, 6.5 ಉಳಿದ ಅರ್ಧವನ್ನು ಉಳಿದವರೆಲ್ಲ ಸೇರಿಕೊಂಡರು. ಆ ಭೀಮಸೇನೆ ದೇವರ ಯುದ್ಧದ ರೀತಿ, ಪ್ರಧಾನರಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಹೆಚ್ಚಾಗಿ ಸಂಹಾರ ಮಾಡಿದ್ದು ಇವರೇ, 100 ಕೊಂದಿದ್ದು ಇವರೇನೆ, ಜೊತೆಗೆ ಸೈನ್ಯದ ಬಹುಸಂಖ್ಯೆಯನ್ನು ಕೊಂದಿದ್ದು ಭೀಮಸೇನ. ಅದು ಕೂಡ ಅನಾಯಾಸದಿಂದ, ಮತ್ತೆ ಅವರೆಲ್ಲ ಭಾರಿ ಪ್ರಯತ್ನಪಟ್ಟರು ಆಗದಿದ್ದ ಕೆಲಸವನ್ನು ಇವರು ಅನಾಯಾಸವಾಗಿ, ಒಂದು ಸರ್ತಿನೂ ಮೂರ್ಛೆ ಬೀಳದೆ, ಒಂದು ಸರ್ತಿನೂ ಮೈಕೈ ನೋಯಿಸಿಕೊಳ್ಳದೆ ವಿಶೇಷವಾಗಿ ಸಂಹಾರ ಮಾಡಿದವರು ನೀವು. ಕ್ಷೇಲ ಕ್ಷೀಣಾಟ್ಟ ಹಾಸಂ, ಆ ಯುದ್ಧದಲ್ಲಿ ಏನ್ ಮಾಡ್ತಾರೆ, ಕ್ಷೇಲ ಕ್ಷೀಣಾಟ್ಟ ಹಾಸಂ, ಕ್ಷೇಲ ಅಂದ್ರೆ ಸಿಂಹನಾದ. ಅವು ಸಾಮಾನ್ಯವಾಗಿ ಮನುಷ್ಯನ ಉತ್ಸಾಹ ಮುಂದೆ ಹೋಗ್ತಾ ಹೋಗ್ತಂತ ಕೂಗೋರು ಕೂಡ ಕಡಿಮೆ ಮಾಡಿಬಿಡ್ತಾರೆ, ಜೈಕಾರ ಹಾಕೋರು ಕೂಡ ಕಡಿಮೆ ಮಾಡ್ತಾರೆ, ವಾಯ್ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಅವರು ಅಕ್ಷೀಣಾಟ್ಟ ಹಾಸಂ, ಆ ಸಿಂಹನಾದರ ಅಟ್ಟಹಾಸ ಜಾಸ್ತಿ ಆಗ್ತಾ ಇರೋದು ಕಡಿಮೆ ಆಗ್ತಾನೆ ಇರಲಿಲ್ಲ. ಅದರಿಂದಾಗಿಯೇ ಶಿವನು ಕೊಳ್ತಿದ್ರಂತವ್ರು, ಯುದ್ಧ ಮಾಡಿಕೊಳ್ಳೋದು ಬೇಡ. ಭೀಮಸ್ಯ ನಾನಗತ ಏವ ಮಹಾಸ್ವನೇನ ವಿಣ್ಮೂತ್ರ ಶೋಣಿತ ಮಥೋ ಮೃತಿ ಮಾತುರೇಕೆ ನಿನಗೆ ಆಚಾರ್ಯ ಹೇಳ್ತಾರೆ. ಭೀಮಸ್ಯ ನಾನಗತ ಏವ ಮಹಾಸ್ವನೇನ, ಅದ್ರ ಸಿಂಹನಾಮ ಮಾಡಿದರೆ ಸಾಕು, ಸಿಂಹನಾದಕ್ಕೇನೆ ಎಷ್ಟೋ ಸತ್ಸತ್ ಹೇಳ್ತಿದ್ರು. ವಿಣ್ಮೂತ್ರ ಶೋಣಿತಂ ಅಥೋ ಮೃತಿ ಮಾತುರೇಕೆ, ಮಲ ಮೂತ್ರ ರಕ್ತಗಳನ್ನು ಕಾರಿ ಬಿಡುತ್ತಿದ್ರು, ಸತ್ತೇ ಹೋಗ್ತಿದ್ರು. ಈ ರೀತಿಯಾದ ಸಿಂಹನಾದನ್ನೇ ಕೊಡತಕ್ಕಂಥ ಶಕ್ತಿ ಹರಿ ಮತ್ತು ವಾಯುಗಳು. ಭೀಮಸ್ ಕೃಷ್ಣ ಪಾಂಚಜನ್ಯವನ್ನು ಉಚಿದಾಗ ಸಘೋಷೋ ಧಾತ್ತರಾಷ್ಟ್ರಾಣ ಹೃದಯಾನು ಗದಾರಯ, ಪಾಂಚಜನ್ಯದ ಘೋಷವೇ ದುರ್ಯೋಧನಾದಿಗಳ ಎದೆ ಒಡೆದಾಕಿಬಿಡುತ್ತೆ.
ಅದೇ ಶಿವಸೇರಿ ದೇವರ ಶಂಖ ಸಿಂಹಗಳ ಸಿಂಹನಾದದ ಘೋಷವೇ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಕ್ಷೇಲ ಅಕ್ಷೀಣ ಹಾಸಂ ತವರಣಂ ಹರಿಹನ್ ಉದ್ಗದ ಉದ್ದಾಮ ಬಾಹೋ ಎರಡು ರೀತಿ ಅನ್ನುವ ಹೇ ಉದ್ಗದ ಹೇ ಉದ್ದಾಮ ಬಾಹೋ ಹೇ ಉದ್ಗದೋದ್ದಾಮ ಬಾಹೋ ಎರಡು ರೀತಿ ಒಲ್ಲಕ್ಕೂ ಬರೋದು. ಉದ್ಗದ ಅಂದ್ರೆ ಉತ್ಕೃಷ್ಟವಾದ ಗದೆಯನ್ನು ಹೊಂದಿರೋರು ಉದ್ಗದ ಅಂತ ಅನ್ಬ್ರೇಕಬಲ್ ಗದೆ. ಯುದ್ಧದಲ್ಲಿ ಅರ್ಜುನನ ಗಾಂಧೀವ ಬ್ರಹ್ಮದೇವರ ಧನಸ್ಸು ಒಂದ್ಸತ್ತು ಯಾರಿಗೂ ಮುರಿಯಲಿಕ್ಕಾಗೋದಿಲ್ಲ. ಶಿವಧನಸ್ಸು ಮುರಿದಿರುತ್ತೆ ರಾಮದೇವ ಮುರಿದಾಗ. ಗಾಂಧೀವ ಬ್ರಹ್ಮದೇವರ ಧನಸ್ಸು ಅರ್ಜುನ ಹಿಡ್ಕೊಂಡಿದ್ದ ಎಂದೂ ಮುರಿಯೋದೇ ಇಲ್ಲ. ಬೀಜದೇವರ ಗದ ಉದ್ಗದ ಉತ್ಕೃಷ್ಟವಾದ ಗದ. ಆ ಗದೆಗೆ ವಿನಾಶವೇ ಇಲ್ಲ. ಅದರಿಂದ ಏನೋ ಸೌಂಡ್ ಲಾರಿ ಬರ್ತಾರೆ. ಆ ಗದೆಯಿಂದ ಹೊರಚೊಂಡವರು ಸಾಯಲೇಬೇಕು. ಗದೆ ಮಾತ್ರ ಏನೂ ಆಗೋದೇ ಇಲ್ಲ. ಅದಕ್ಕೆ ಉದ್ಗದ ಉದ್ದಾಮ ಬಾಹೋ ಅಂತ ಕರೀತಾರೆ. ಗದೆ ಹಾಗೆ ಉದ್ದಾಮ ಬಾಹೋ. ಆ ಗದೆ ಎತ್ತೋದು ಕೂಡ ಉಳಿದೋರಿಗೆ ಸಾಧ್ಯ ಇಲ್ಲ. ಇವರಿಂದ ಉದ್ದಾಮ ಉತ್ಕೃಷ್ಟವಾದ ತೋಳು ಹೊಂದಿದವರು. ಅದು ಹೇಳಬೇಕಾದ್ರೆ ಮೊದಲಿಗೆ ಹೇಳಿದ್ದಾರೆ, ಉದ್ಯುರ್ಪಚಂಡಾಂ ನಿಜರ್ತಿರಿಕಾರ ವ್ಯಾಪ್ತ ಲೋಕಾವಕಾಶ ಬಿಭ್ರದ್ಧೀಮಃ ಭುಜೇಯೋ ಅಭ್ಯುಜಿತ ದಿನಕರ ಭಾಂಗರಾಢ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಂತ ಹೇಳಬೇಕಾದ್ರೆ ಗದೆ ವೈಭವ ವರ್ಣೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಅಥ ಆಚಾರ್ಯರ ಮೂಲ ರೂಪ ಚಿಂತನೆ ಮಾಡಬೇಕಾದ್ರೇ ಗದೆಯ ಸಮೇತನೆ ಚಿಂತನೆ ಮಾಡಬೇಕು ಅಂತ ತಂತ್ರಸಾರದಲ್ಲಿ ಹೇಳ್ತಾರೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನ ಮತ್ಸ್ಯ ಮುತಿ ನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯೇ ಗದಾಭಯಕರಂ ಸುಕೃತಾಂಜಲಿಂತಂ ಪ್ರಾಣಂ ಯಥೇಷ್ಟತನು ಉನ್ನತ ಕರ್ಮಶಕ್ತಿ ಧ್ಯಾಯೇ ಗದಾ ಅಭಯಕರಂ. ಅಭಯಕರ ಒಂದು ಒಂದು ಕೈಯಲ್ಲಿ ಅಭಯಹಸ್ತ, ಒಂದು ಕೈಯಲ್ಲಿ ಗದಾಹಸ್ತ. ಅಂದರೆ ವಾಯುದೇವರ ಗದೆಗೆ ಅಷ್ಟು ಮಹತ್ವಪೂರ್ಣವಾದ ಸ್ಥಾನ ಇರೋದ್ರಿಂದನೇ ಉದ್ಗದ ಉದ್ದಾಮ ಬಾಹೋ. ಬಾಹುರ ಕೊಂಡರೆ ಮಾಡ್ತಾರೆ ಅಂದರೆ ತುಂಬ ಜನಕ್ಕೆ ಬಾಹು ಆಯುಧ ಅಲ್ಲ. ಆಯುಧ ಹಿಡಿದ್ರೆ ಬಾಯಿ ಬಾಹು ಬೇಕೇ ಹೊರತು ಬಾಹು ಆಯುಧವಲ್ಲ. ಅಡಿಗೆ ಮಾಡಬೇಕಾದ್ರೆ ಬಾಹು ಅಲ್ಲ, ಇಕಳ ಇಕಳ ಬೇಕಾಗ್ತವೆ. ಅದು ಬರೀ ಕೈಯಿಂದ ಮಾಡೋಕ್ಕಾಗೋದಿಲ್ಲ. ಆದ್ರೆ ಕೈ ಇರಬೇಕು ನಿಜ, ಕೈಯಿಂದರೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ರೆ ಭೀಮಸೇನ ಇರುವುದು ಬರೀ ಕೈಯೇ ಸಾಕದು. ಹೇಳ್ತಾ ಇರ್ತಾ ಅಯ್ಯಂತೂ ದಕ್ಷಿಣವು ಬಾಹು ಆಯುಧವು ಸಹಜಂ ಮಮ, ನನಗೆ ಯಾವ ಆಯುಧವೂ ಬೇಡ. ಇನ್ನು ಹೇಳೋದಾದರೆ ಬೇರೆ ಆಯುಧ ಇದ್ರೆ ಸ್ವಲ್ಪ ಸ್ಲೋ ಇದ್ದಾರೆ ಅವರಿಗೆ. ಬರೀ ಕೈಯಾದ್ರೆ ಭಾರಿ ಫಾಸ್ಟ್ ತಿನ್ನು ಕೂಡ ಭಾರಿ ಹಸಿಯಾದವರಿಗೆ ಜನ ಚಮಚ ಇಟ್ಟುಕೊಂಡು ಬಿಸಾಕಿಬಿಡ್ತಾರೆ, ಹಾಗೆ ತಿನ್ಬಿಡ್ತಾರೆ. ಸ್ಲೋ ಆಗಿ ತೊಂದರಲಾಗ್ತದೆ. ಅದಕ್ಕೆ ಉದ್ದಾಮ ಬಾಹು ಅಂತ ತೋಳ್ಬಲ ಯಾರಿಗೂ ಇಲ್ಲ. ಬಾಹುಶಾಲಿ ಅಂತವರಿಗೆ ಹೆಸರು. ಬಾಹುಶಾಲಿ ಅಂದ್ರೆ ಬಾಹುಬಲದಲ್ಲೇ ಸಾಮರ್ಥ್ಯ ಇರತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಈಡಿ ಎಂಬ ಕೈಲಾಗೋದಿಲ್ಲ ಅಂತ ಹೇಳ್ತಾರೆ. ಕೈಲಾಗೋದಿಲ್ಲ, ಕೈಲಾಗೋದಂದ್ರೆ ಒಟ್ಟು ಶಕ್ತಿ ಅಂತ ಅರ್ಥ. ಅದು ಇಡೀ ಬಾಹು ಬಾಹು ಬಾಹುಬಲ ಅಂಬುದು ದೇಹದ ಬಲದ ಸಂಕೇತ, ಫಿಸಿಕಲ್ ಮೈಟ್ ಅನ್ನ ಆ ರೀತಿ ಉದ್ದಾಮ ಬಾಹು ಅಂತ ಕರೀತಾರೆ. ಮತ್ತೆ ಕೃಮಿಗುಣಂ ಯಶ ಸರ್ವೋತ್ತಮಸ್ಯ ಉದ್ಗದೋದ್ದಾಮ ಬಾಹೋ ಬಹ್ವಕ್ಷೌಹಿಂಜನೀಕ ಕ್ಷಪಣ ಸುನಿಪುಣಂ. ಅದು ಎರಡಕ್ಕೆ ಒಳ್ಳೆ ಬರುತ್ತೆ. ಬಹ್ವಕ್ಷೌಹಿಂಜನೀಕ ಕ್ಷಪಣ ಸುನಿಪುಣಂ ಒಂದೇ ಪದ ಮಾಡಕ್ಕೂ ಬರುತ್ತೆ. ಅನೇಕ ಅಕ್ಷರಗಳನ್ನ ಲೀಲಾಜಾಲವಾಗಿ ಕೊಂದಂತಹ ಅಂತ ಒಂದು ರೀತಿ ಅರ್ಥ. ರಣಂ ಗನ್ಮಯ ಅಧ್ಯಕ್ಷವಾಗಿ ರಣಂ ಗನ್ಮಯ ಇಲ್ಲ ಹೋದ್ರೆ ಹೇ ಉದ್ಗದ ಹೇ ಉದ್ದಾಮ ಬಾಹು ಹೇ ಬಹ್ವಕ್ಷೌಹಿಂಜನೀಕ ಕ್ಷಪಣ ಅದೆನ್ನಿಸ್ಬೇಕು. ಕ್ಷಪಣ ಬಹು ಅಕ್ಷೌಹಿಂಜ ಸೇನೆಗಳನ್ನು ನಾಶ ಮಾಡಿದವರೇ. ಮುಂದೆ ಸುನಿಪುಣಂ ಹೇಗೆ ನಾಶ ಮಾಡಿದ್ರಿ ಅಂದರೆ ಸುನಿಪುಣಂ ಒಳ್ಳೆ ರೀತಿಯಲ್ಲಿ ವರ್ಣನೆ ಮಾಡಕ್ಕೆ ಅರಿವು ಸಾಧ್ಯ ಇಲ್ಲ. ಅರಿ ನೀವು ಮಾಡಿ ಮಾಡಿದ್ದೀರಿ, ನೀವು ಮಾಡಿದ್ದು ಬಿಡಿ ಹೇಳೋಕ್ಕೂ ಎರಡಿಗೂ ಬರೋದಿಲ್ಲ ಅಂತ ಹೇಳ್ತಾರೆ. ಮಾಡೋದಕ್ಕೆ ಬರೋದಿಲ್ಲ ಅಲ್ಲ, ಹೇಳೋದಕ್ಕೂ ಬರೋದಿಲ್ಲ ಅಂತ ಯುದ್ಧವನ್ನು ಮಾಡಿದ್ದೀರಿ. ಆಗ ಅದು ಎರಡು ರೀತಿ ಅನ್ವಯವಾಗೋದು. ಒಂದೇ ಪದವಾಗಿ ಅಥವಾ ಬಿಡಿಸ್ಕೊಂಡು ಎರಡು ಪದ ಮಾಡಿಕೊಳ್ಳೋದು. ಬಹ್ವಕ್ಷೌಹಿಂಜನೀಕ ಕ್ಷಪಣ ಸುನಿಪುಣಂ ಯಶ ಸರ್ವೋತ್ತಮಸ್ಯ ಇಷ್ಟೆಲ್ಲ ಕವಿರಿ. ಅದಕ್ಕೆ ರೆಕಾರ್ಡ್ ವಕ್ರೆ ಮಾಡಬೇಕು ಎಷ್ಟೋ ಜನಗಳು. ಇನ್ನೆಷ್ಟು ರೆಕಾರ್ಡ್ ಬರಬೇಕು ಆ ರೀತಿ ಮಾಡಿಬಿಡ್ತಾರೆ ಅಲ್ಲ. ಎಷ್ಟ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ತಕರ್ಥ ಇದೆಲ್ಲ ಕೇವಲ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಷ್ಟೆ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಮಾಡಬೇಕಾದ್ರೆ ಪ್ರಾಣಾಯಾಮೋ ವಾಸುದೇವೋ ಬೇರೊಂದು ಗುರಿ ಅವರ ಕೆಲಸ. ಯಾವ ಕೆಲಸಕ್ಕೂ ಇಲ್ಲ, ನಮಗೆ ಎರಡು ಕೆಲಸ ಇರುತ್ತೆ. ದೇವ್ರ ಕೆಲಸ ಬೇರೆ, ಮನೆ ಕೆಲಸ ಬೇರೆ, ಸ್ವಂತ ಕೆಲಸ ಬೇರೆ, ಮೂರ್ನಾಕಿರ್ತವೆ. ದೇವ್ ಅವ್ರ ಒಂದೇ ಕೆಲಸ ಯಾವಾಗಲೂ ಕೂಡ ತಮಗೋಸ್ಕರ ಯಾವ ಕಾಲಕ್ಕೂ ಏನೂ ಸೇರ್ತಕ್ಕಂಥವರಲ್ಲ ಮಾಡ್ತಕ್ಕಂಥವರ. ಇಂಥ ದೊಡ್ಡ ಯುದ್ಧವನ್ನ ಶುಶ್ರೂಷಾರ್ಥಂ ಚಕರ್ಥ ಮತ್ತೆ ಯಾರಿಗೋ ಸೇವೆ ಮಾಡಿದರೆ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ. ಮೊನ್ನೆ ವೆಂಕಟೇಶ್ವರನ್ನ ಕೇಳಿರ್ತಾರೆ ಎಲ್ಲ ಯಾರಿಗೆ ಅರ್ಪಣೆ ಮಾಡಬೇಕು? ಸರ್ವೋತ್ತಮನಿಗೆ. ಅದನ್ನು ಎಲ್ಲ ಋಷಿಗಳು ಕೂಡ ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕಾಯಿತು. ಅದು ವಾಯುದೇವರು ಸಹಜವಾದ ಜ್ಞಾನ. ಯಾರನ್ನು ಏನು ಕೇಳಬೇಕು ಪ್ರಮಾಣಗಳೇ ಬೇಕು, ಅವರ ತಿಳುವಳಿಕೆನೇ ಪ್ರಮಾಣ. ಅಂತ ಅದ್ಭುತವಾದ ಜ್ಞಾನ ಅದನ್ನು ಹೇಳಬೇಕು ಕೂಡ. ಯಶ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ. ಇವತ್ತು ಕಾಫಿ ಕುಡಿತಾರೆ, ಯಾವ ದೇವ ನೈವೇದ್ಯ ಮಾಡಿರ್ಬೇಕಾದ್ರೆ ಲೆಕ್ಕ ಹಾಕಿ ನೋಡೋಣ. ನೈವೇದ್ಯ ಮಾಡಿದ ಕಾಫಿ ಅಂತ ಪುಣ್ಯಕ್ಕೆಂದು ಬಂದಿಲ್ಲ ಇನ್ನೂ ಕೂಡ. ಅಂದ್ರೆ ಶೇಷ ನಿಮ್ಗೆ ನಂಬಿಬೇಕಷ್ಟೇ ಹೊರತು ದೇವರು ಬೇಕಾದೇನಲ್ಲ. ಆ ಹಾಡಾದ್ರೆ ದೇವರು ಕೊಟ್ಟು ಹೋಗ್ಬೋದು. ಇನ್ನು ನಾಳೆಯಿಂದ ಬರುತ್ತಲ್ಲ, ಇವತ್ತೊಂದು ಸಾವಿರ ಮುಗಿತು. ಅಥವಾ ಇನ್ನೊಂದು ಬರ ಪಂಡಿತ ಆಗುತ್ತೆ, ಬರುತ್ತೆ ಒಂದು ಬರೋದ್ರೆ ಇನ್ನೊಂದು ಹೋಗಿರುತ್ತೆ ಅಂತಾರಲ್ಲ, ಆ ಟೈಪ್ ಆಗಿರುತ್ತೆ ಸಂಸಾರ ಅಂದ್ರೆ. ಹಾಗೆ ಒಂದು ಬರೋದು ಹೋಗೋದು ಇದ್ದಿದ್ದೇನೆ. ಅದು ಬೇಕಾದ ಬರೋದೊಂದು, ಬೇಡ ಅದು ಬರೋದೊಂದು, ಎರಡು ಒಂದು ಕೆಲವು ಬೇಕು ಕೆಲವು ಬೇಡ. ಆದ್ರೆ ವಾಯುದೇವರಿ ಅಂತದ್ದು ಇಲ್ಲೇ ಇಲ್ಲ. ಪ್ರತಿಯೊಂದು ಕೂಡ ಘನಘೋರ ಸಂಗ್ರಾಮವನ್ನು ಕೂಡ ಅವರು ಕೇವಲ ಇಷ್ಟು ಪ್ರೀತ್ಯರ್ಥವಾಗಿ ಮಾಡ್ತಾರೆ. ಇದನ್ನು ಯಾಕೆ ಕೊತ್ತ ಹೇಳಿದ್ರು ಅಂದ್ರೆ, ಅದು ವೈಯಕ್ತಿಕವಾದ ದೋಷ ಇತ್ತು ಅಂದ್ರೆ ಇರಲಿಲ್ಲ. ಅದು ಮುಖ್ಯ. ವೈಯಕ್ತಿಕ ದೋಷ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಪ್ರಿನ್ಸಿಪಲಿ ಅಪೋಸ್ ಮಾಡೋದು ಬೇರೆ, ಪರ್ಸನಲಿ ಅಪೋಸ್ ಮಾಡೋದು ಬೇರೆ. ಪ್ರಿನ್ಸಿಪಲಿ ಅಪೋಸ್ ಮಾಡೋದು ಅತ್ಯಂತ ಪುಣ್ಯಕರ, ಪರ್ಸನಲಿ ಅಪೋಸ್ ಮಾಡೋದು ಲಿಮಿಟೇಷನ್. ನಾವು ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಮಾಡ್ತೇವೆ ಅಷ್ಟೇ. ನನ್ನ ಬೇರೆ ಹೇಗೆ ತಡ್ಕೊಳ್ಳೋದು ಅಂತ ಹೇಳಿ, ದೇವರ ಬೇರೆ ಹೇಗೆ ತಡ್ಕೊಳ್ಳೋದು, ಅದು ಪ್ರಿನ್ಸಿಪಲ್. ಅದು ದೇವರ ಬೇರೆ ತಡ್ಕೊಳ್ಳದೆ ಹೋದರೆ ಅದು ಪಾಲಿಸಿ. ನಮ್ಮದಿಗೆ ತಗೊಳ್ಳೋದು ವೀಕ್ನೆಸ್ ಅದು. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಅದರಿಂದ ಅವರಿಗೆ ಯುದ್ಧವೂ ಕೂಡ ಹರಿಪ್ರೀತ್ಯರ್ಥವಾದಂತಹ ತಾತ್ವಿಕವಾದ ಕೆಲಸ ಆಯಿತು ಹೊರತು ಬೇರೆ ಕೆಲಸ ಆಗಲಿಲ್ಲ. ಅದಕ್ಕೆ ಎಷ್ಟೇ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ ಸ್ವಯಮಿಹ ಭಗವನ್ ಸ್ವಯಮಥ ಹೇಳ್ತ ಎರಡು ಹೇಳ್ತಾರೆ. ಅದನ್ನು ವರ್ಣನೆ ಮಾಡಕ್ಕೆ ಯಾರಿಗೂ ಸಾಧ್ಯ ಗೊತ್ತಾ? ಯಾರ ಸೇವೆಗೋಸ್ಕರ ಮಾಡಿದರಲ್ಲ ಅವರು ವರ್ಣನೆ ಮಾಡಬಹುದಷ್ಟೆ. ವೇದವ್ಯಾಸರು ವರ್ಣನೆ ಮಾಡುತ್ತಾರೆ, ಸಕಾಸ ಹೇಳ್ತಾರೆ. ಆ ವರ್ಣನೆ ಮಾಡಕ್ಕೆ ವೇದವ್ಯಾಸ ದೇವರಿಗೆ ಸಾಧ್ಯ. ಸಂವತ್ತು ಆನಂದ ತೀರ್ಥ ಸ್ವಯಮಿಹ ಭಗವಾನ್ ಅಥವಾ ನಿಮಗೆ ಸಾಧ್ಯ. ಯುದ್ಧ ಮಾಡಿದ ನೀವು ಮಾಡಿಸಿಕೊಂಡ ಅವರು, ಇವರು ಬಿಟ್ಟು ಇವರು ಯಾರಿಗೂ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಈ ಮಾತು ಅರ್ಥ ಇದೇ ಮಾತನ್ನ ರಾಮದೇವರು ಹನುಮಂತ ದೇವರು ಹೇಳುತ್ತಾರೆ. ಹನುಮಂತ ಏನು ಸಮುದ್ರ ಲಂಘನಾದಿಗಳನ್ನು ಮಾಡಿ ಬಂದಿದ್ದಾನೆ, ಆ ಕೆಲಸವನ್ನ ಕೃತಂ ಹನುಮತಾ ಕಾರ್ಯಂ ಸುಮಹದ್ಭುರಿ ದುರ್ಲಭಂ ಮನಸಾಪಿ ಯದನ್ನೇನ ನ ಶಕ್ಯಂ ಧರಣೀಸಲೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮದೇವರ ಮಾತು. ಸುಂದರಕಾಂಡ ಮುಕ್ಕಷ್ಟ ಯುದ್ಧಕಾಂಡದ ಮೊದಲ ಶ್ಲೋಕನೇ ಅದು. ಹನುಮಂತ ಮಾಡಿದ ಕೆಲಸ ಇದೆಯಲ್ಲ, ಉಡದವರು ಮಾಡಕ್ ಬರೋದಿಲ್ಲ ಅಲ್ಲ, ಅದು ಯೋಚನೆ ಮಾಡೋಕ್ಕೂ ಬರೋದಿಲ್ಲ, ಅರ್ಥ ಮಾಡಿಕೊಳ್ಳೋದಕ್ಕೂ ಬರೋದಿಲ್ಲ. ಯಾರಿಂದ ಉಡದವರು ಯಾರಿಂದರೂ ಬರೋದಿಲ್ಲ, ರುದ್ರಾದಿ ದೇವತೆಗಳು ಸಾಧ್ಯ. ಇದೇ ರೀತಿ ಹೇಳ್ತಾರೆ, ಶುಶ್ರೂಷಾರ್ಥಂ ಜಗರ್ಥ ಸ್ವಯಂ ಸಂವತ್ತು ಆನಂದ ತೀರ್ಥ ಶ್ರೀಮನ್ ನಾಮನ್ ಸಮರ್ಥ ತ್ವಮಪಿ ಯುವಯೋ ಪಾದಪದ್ಮಂ ಪ್ರಪದ್ಯೆ. ಅವರು ದೇವದಾಸ ದೇವರು ಸಮರ್ಥ, ಶ್ರೀಕೃಷ್ಣ ಸಮರ್ಥ, ಅನಂತರ ನೀವು ಸಮರ್ಥ. ಅಚ್ಚು ಯಾರಿಗೂ ಸಾಧ್ಯ ಇಲ್ಲ. ಅದರಿಂದ ಇನ್ನೊಂದು ಅರ್ಥ, ಯುದ್ಧದ ವರ್ಣನೆ ಮಾಡಲಿಕ್ಕೆ ವೇದವ್ಯಾಸರಿಗೆ ಸಾಧ್ಯ, ಮಧ್ವಾಚಾರ್ಯ ಸಾಧ್ಯ ಅಂತ. ಇಡೀ ಜಗತ್ತಿನ ಇತಿಹಾಸದೊಳಗೆ ಕಾವ್ಯಪ್ರಪಂಚದಲ್ಲಿ ಕಾಳಿದಾಸಾದಿಗಳು ದೊಡ್ಡ ಕವಿಗಳು. ಆ ಯುದ್ಧ ವರ್ಣನೆ ಮಾಡೋದು ಕಂಟಿಗೆ ಹೋಗಲಿಲ್ಲ ಕಾಳಿದಾಸ. ಯಾಕೆಂದ್ರೆ ಯುದ್ಧ ವರ್ಣನೆ ಮಾಡೋದು ಎರಡು ಭಾರಿ ಬೋಳು. ವರ್ಣನೆ ಮಾಡಬೇಕಾದ್ರೆ ಟೆಕ್ನಿಕಲ್ ವಿಷಯ ಗೊತ್ತಿರಬೇಕು ಅವರಿಗೆ. ಎರಡು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಎರಡು ಸಾಧ್ಯ, ಎರಡೂ ಆಗೋದಿಲ್ಲ. ಅದಕ್ಕಾದ್ರೆ ಏನ್ ಮಾಡಬೇಕು, ಅವಾಯ್ಡ್ ಮಾಡ್ಬೇಕಾರೆ. ಕಾಳಿದಾಸ ತನ್ನ ಯಾವ ಪ್ಲಾಟಲ್ಲೂ ಕೂಡ ಯುದ್ಧ ವರ್ಣನೆ ತಗೊಳ್ಳೋದಿಲ್ಲ. ಇನ್ನು ಭಾಷ ಮೊದಲಾದ ನಾಟಕಕಾರರುಗಳು ಯುದ್ಧ ವರ್ಣನೆ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿರ್ತಾರೆ, ಅವರು ಸೈಡ್ ಬಿಲ್ಲೇ ತೋರಿಸ್ಬಿಡ್ತಾರೆ ಎಲ್ಲ ಕೂಡ. ಯುದ್ಧ ಆಯ್ತು ಅಂತ ಮುಗಿಸ್ಬಿಡ್ತಾರೆ, ಯುದ್ಧ ಆಕ್ಚುಲಿ ತೋರಿಸಕ್ಕಾಗೋದಿಲ್ಲ. ಆಚಾರ್ಯರು ಹಾಗಲ್ಲ, ಎಷ್ಟು ಐದು ಯುದ್ಧ ಪರ್ವಗಳು ವೇದವ್ಯಾಸರು ಬರೆದರೆ ಅಷ್ಟೇ ಸಂಖ್ಯೆಯ ಅಧ್ಯಾಯಗಳನ್ನು ಆಚಾರ್ಯರು ಬರೀತಾರೆ. ಯುದ್ಧದ ವರ್ಣನೆ ಇನ್ನೂ ಕೂಡ ಏನಂದು ಗೊತ್ತಾ, ರಿಸಲ್ಟ್ ಕೊಟ್ಟಾದ್ಮೇಲೆ ಅದು ಆಸಕ್ತಿ ಇರೋದಿಲ್ಲ. ಹೈಲೈಟ್ ತೊಗೊಳ್ಬೇಕಾದ್ರೆ ಯಾರು ನೋಡೋದಿಲ್ಲ. ಹೈಲೈಟ್ ರಿಸಲ್ಟ್ ಕೊಟ್ಟಾದ್ಮೇಲೆ ಹಾಕಿದ್ರೆ ಯಾರು ಯಾವ್ದು ಟೈಮ್ ಕೆಲಸ ಇರೋರು ನೋಡ್ತಾರಷ್ಟೇ. ಒಂದು ಆಟ ನೋಡೋದೇ ಬುದ್ಧಿ ಇಲ್ಲದವ್ರ ಕೆಲಸ, ಅದನ್ನ ನೋಡೋದು ಭಾರಿ ಬುದ್ಧಿ ಇಲ್ಲದವ್ರ ಕೆಲಸ. ಬುದ್ಧಿ ಇಲ್ಲದ್ರೆ ಅನೇಕ ಕೆಲಸ ಇರ್ತದೆ. ಅದು ನೋಡ್ತಾ ಕೊಟ್ಟು ಯಾರು ಎಣ್ಣೆ ಎಷ್ಟು ಹೋಗ್ತಿರ್ತದೆ ಅಂದ್ರೆ, ಆಕ್ಚುಲಿ ಮ್ಯಾಚಲ್ಲಿ ಸೋತ್ ಬಿಟ್ಟಿದ್ದಾರೆ, ಹೈಲೈಟ್ಸ್ ಅಲ್ಲಾರು ಕೆಲಸನೋ ನೋಡ್ಬೇಕು. ಈ ರೀತಿ ಗೊತ್ತಿರಬೇಕಾಗಿ ಅದು ಹುಚ್ಚುತರದ ಪರವಾಗಿ ಯಾವುವು ಅಂತ ಮೂರ್ಖರು ಇರ್ತಾರೆ. ಆದರೆ ರಿಸಲ್ಟ್ ಗೊತ್ತಾದ್ಮೇಲೆ ಅವರು ಕುತೂಹಲ ಇರೋದೇ ಇಲ್ಲ. ಯಾವಾಗಲೂ ಕೂಡ ವಿದ್ಯಾರ್ಥಿಗಳು ಮಾರ್ಕ್ ರಿಸಲ್ಟ್ ಕೇಳ್ತಾರೆ, ಮಾರ್ಕ್ ಏನು ಬರೀ ಅಂತ ಆರಿಕೊಳ್ಳೋಕೆ ಹೋಗೋದಿಲ್ಲ, ತಿಳಿಯೋದಿಲ್ಲ, ಬೇಕು ಇಲ್ಲ. ಆದರೆ ಯುದ್ಧಗಳು ಎಲ್ಲೆಲ್ಲರೂ ರಿಸಲ್ಟ್ ಇದು ಮಹಾಭಾರತ ಯುದ್ಧ ಆಗಿದೆ. ಬಟ್ ಓದ್ತಾ ಇರೋ ಎವ್ರಿ ಕ್ಷಣ ಹೇಗಿರ್ತದೆ ಗೊತ್ತಾ, ಈ ಯುದ್ಧ ನಡೀತಾ ಇದೆ ಏನೋ ಇರ್ತದೆ ಮತ್ತೆ ಏನಾಗಿ ಬಿಡಬಹುದು ಅನ್ನೋ ಭಾರ. ಇದನ್ನು ಒಂದು ಒಂದು ಈ ಒಂದು ಮೇಂಟೈನ್ ಮಾಡಬೇಕಾದ್ರೆ ಇತಿಹಾಸದಲ್ಲೇ ಇಬ್ಬರು ಮಾಡಿದ್ರು, ಒಬ್ಬರು ವೇದವ್ಯಾಸ ದೇವರು, ಇನ್ನೊಬ್ಬರು ಭೀಮಸೇನೆಯವರು. ಇದೊಂದು ಯುದ್ಧ ನಡೀತಿರ್ತದೆ, ದೇವತೆಗಳು ಆಶ್ಚರ್ಯ ಪಡ್ತಿದ್ದಾರೆ. ಎಂಥ ಯುದ್ಧ ಇದೊಂದು ಹಿಂದೆ ಯಾವ ಯುದ್ಧವನ್ನು ಇರುತ್ತೆ ನೋಡಿಲ್ಲ ನಾವು. ಅಂದ್ರೆ ಮಾಡಿದ್ದು ಆ ರೀತಿ, ಬರೆದಿದ್ದು ಆ ರೀತಿ ಅಂತ ತಿಳ್ಕೊಂಡ್ರೆ ಇದನ್ನೆಲ್ಲ ನಾವು ತಾತ್ಪರ್ಯನೇ ಹೋದ್ರೆ ಕಲ ಗೊತ್ತಾಗಿ. ಆಚಾರ್ಯ ಹೇಗೆ ಹೇಳ್ತಾ ಇದ್ದ ಈಗ ನಡೀತಾ ಇದೆಯೇನೋ, ನಾವು ಅಲ್ಲೇ ಇದ್ಬಿಟ್ಟಿದ್ದೇವೇನೋ, ರೋಮಾಂಚನವಾಗಬೇಕು ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೆ ತಾತ್ಪರ್ಯ ಓದೋದು ಅನುಭವ ಪಡ್ತಾರೆ. ಹೌದು ಹೌದು, ಆಚಾರ್ಯ ಯಾರಿಗೂ ವರ್ಣನೆ ಮಾಡಿಕೊಡೋದಿಲ್ಲ. ಅವರು ವೇದವ್ಯಾಸರು, ಅಭಿನವ ವೇದವ್ಯಾಸರಷ್ಟೇ. ಇದೇ ರೀತಿ ಅವರು ಇದೆಲ್ಲ ಅನುಭವ ಪಡೋದಲ್ಲಿ ಆಚಾರ್ಯ ಬದರಿಯಾಸ ಎರಡನೇ ಸರ್ತಿ ಹೋದ ಕಾಲಕ್ಕೆ ಕುರುಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದು ಹೇಳ್ತಾರೆ, ಇಲ್ಲಿನ ಯುದ್ಧ ಮಾಡಿದ ಜಾಗ ಅಂತ ಹೇಳ್ತಾರೆ. ಪಾಕಸ್ವಾಹ ವಿಹೃತಿ ಸತತ್ ಭಕ್ತಿ ಯುದ್ಧೋತ್ಸವ ನಾಂ ಸಸ್ಮಾರಾಥ ಸ್ವ ವಿಹೃತಿ ಬೃಹತ್ ಯುದ್ಧ ಅಸ್ತಿ ಯುದ್ಧೋತ್ಸವ ಆದ ಅವರು ಎಫರ್ಟ್ ಅಷ್ಟ ಹೊಡೆದ್ರೆ ಆನೆಗಳು ಸಾಲು ಸತ್ ಸತ್ ಬೀಳ್ತಿತ್ತಂತೆ. ಅದೇ ಹೇಳಿದ್ರಂತೆ ತಾವೇ ಹೇಳ್ತೆ ಯುದ್ಧ ಮಾಡಿದ ಜಾಗ ತಾತ್ಪರ್ಯ ಯುದ್ಧ ಬರೋ ತಾವೇ ಪಾಠ ಹೇಳಿದಾಗ ಆಗ ಕೇಳಿ ಸತ್ಯ ತೀರ್ಥ ಕೇಳ್ತಾರೆ ಸ್ವಾಮಿ ನಿಮ್ಮ ಆಯುಧ ಇಲ್ಲದೆ ಅಂತೇಳಿ ಅದೆಲ್ಲ ಕತೆ ಕೇಳಿರ್ತೇವೆ ಸುಮಧು ವಿದ್ಯ. ಆದ್ರೆ ಇಲ್ಲಿ ನೆನಪಾಡ್ಕೊಂಡ್ರೆ ಆಚಾರ್ಯರು ಎಷ್ಟು ಉತ್ಸಾಹ ನಮಗೆ ಬರಹ ಮತ್ತೆ ಬಾರಿ ಬರೀತಾರೆ ಅಂದ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ನಿಮಗೂ ನಮಸ್ಕಾರ, ಅವರಿಗೂ ನಮಸ್ಕಾರ. ಇವಯೋಹೋ ಪಾದಪದ್ಮಂ ಪ್ರಪದ್ಯೆ, ನೀವಿಬ್ಬರ ಪಾದಕಮಲಗಳನ್ನ ನಾನು ಶರಣ ಹೊಂದುತ್ತೇನೆ. ಪ್ರಪನ್ನಂ ಅಂತ ಅರ್ಜುನ ಹೇಳಿದ್ನಲ್ಲ, ಸಾಹಿಮಾಂ ತ್ವಾಂ ಪ್ರಪನ್ನಂ, ಅದು ವಿಶೇಷಣವಾಗಿ ಬಂತು. ಇದು ಕ್ರಿಯಾಪದವಾಗಿ ಬಂತು. ನಿಮ್ಮ ಪಾದಗಳನ್ನ ಇಬ್ಬರ ಪಾದಕವನ್ನು ಆಚರಿಸುತ್ತೆ, ಅದಕ್ಕೆ ಹರಿವಾಯ ಸ್ತುತಿ ಆಯ್ತಾಗುತ್ತೆ. ಹರಿಯ ಸ್ತೋತ್ರವನ್ನು ಮಾಡುತ್ತಿದ್ದೇನೆ, ನಿಮ್ಮ ಸ್ತೋತ್ರವನ್ನು ಮಾಡುತ್ತಿದ್ದೇನೆ ಅಂತ ಹೇಳ್ತಾ ಹರೇ ವಾಯುದೇವಸ್ಯ ಚಾಚ್ಯ ಕೊನೆ ಹೇಳಿದ್ರು. ಹರಿಯ ಸ್ತೋತ್ರ ಎರಡು ಜೊತೆಗೆ ಬಡಬೇಕು. ಪ್ರತಿಬಿಂಬ ಬಿಂಬಗಳು ಹೇಗೆ ಪ್ರತಿಬಿಂಬ ಆಚಾರ್ಯ ಸಾಕ್ಷಾತ್ ಪ್ರತಿಬಿಂಬ ಪರಮಾತ್ಮನಿಗೆ ನಿಮ್ಮನ್ನ ನಾನು ಸದಾ ಕಾಲ ಶರಣ ಹೊಂದುತ್ತೇನೆ. ಇವಯೋಹೋ ಪಾದಪದ್ಮಂ ಪ್ರಪದ್ಯೆ, ಇದು ಒಂದು ಹಂತದ ವರ್ಣನೆಯ. ಇನ್ನು ಮುಂದುವರಿಸಿ ದೃಶ್ಯಂತೀಂ ರುದ್ರಹಮ್ಮಾಂ ಧೃತ ಮನಿರ ಬಲ ದ್ರಾವಯಂತೀಂ ಅವಿದ್ಯಾ ವಿದ್ರಾಂ ನಿದ್ರಾವ್ಯ ಸದ್ಯೋ ರಜನ ಪಟುಮತಾಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ತಾಸು ವಿದ್ಯಾ ದ್ರವಿರದ ವಿಧಿತ ದ್ರೌಪದಿ ರುದ್ರಪತ್ನ್ಯಾ ದುದ್ರಿಕ್ತ ದ್ರಾಗ್ ಅಭದ್ರಾತ್ ರಹಯತು ದಯಿತ ಪೂರ್ವ ಭೀಮಾಜ್ಞಯಾತೆ. ಮುಂದೆ ಭಾರತೀಯ ದೇವ ಸ್ತೋತ್ರವನ್ನು ಮಾಡ್ತಾರೆ. ಭಾರತೀಯ ದೇವ ಸ್ತೋತ್ರವನ್ನು ಮಾಡ್ತಾ ವಾಯುದೇವರು ಲಿಂಕ್ ಮಾಡ್ತಾರೆ. ಅದನ್ನು ದೃಶ್ಯಂತಿ ಹೃದ್ರುಹಂ ಮಾಂ ಧೃತಂ ಅನಿಲ ಬಲಾತ್ ದ್ರಾವಯಂತೀಂ ಅವಿದ್ಯಾಂ ವಿದ್ರಾವ್ಯ ಸದ್ಯೋ ರಚನಪಟುಮಥ ರಚನಪಟುಂ ಅಥ ಆಪಾದ್ಯ ವಿದ್ಯಾಸಮುದ್ರ ವಾಗ್ದೇವಿ ಸಾ ಸುವಿದ್ಯಾ ದ್ರವಿಣದ ದಯಿತ ಅಂತ ಹೇಳೋಣ ಭಾರತ. ಪೂರ್ವಭೀಮಾಜ್ಞಯಾತೆ ರುದ್ರಪತ್ಯಾದಿ ಉದ್ರಿಕ್ತ ದ್ರಾಕ್ ಅಭದ್ರಾತ್ ರಹಯತು ದಯಿತ ಪೂರ್ವಭೀಮಾಜ್ಞಯಾತೆ. ಹೇ ಪೂರ್ವಭೀಮಾ, ಅಲ್ಲಿಗೆ ಅನ್ವಯ. ಹೇ ಪೂರ್ವಭೀಮಾ, ಹಿಂದೆ ಭೀಮಸೇನಗಳಾಗಿದ್ದವರೇ ಅಂತ. ಹೇ ಪೂರ್ವಭೀಮಾ, ತೇ ಆಜ್ಞೆಯ ನಿಮ್ಮ ಅಪ್ಪಣೆಯಿಂದ ವಾಗ್ದೇವಿ ತವ ಪತ್ನಿ ವಾಗ್ದೇವಿ, ನಿಮ್ಮ ಪತ್ನಿಯಾದ ವಾಗ್ದೇವಿ ಎಂಬುದು ಸರಸ್ವತಿ ಭಾರತಿಗೆ ಇಬ್ಬರಿಗೂ ಸಮಾನವಾಗಿ ಅನ್ವಯ. ಬ್ರಹ್ಮದೇವರಿಗಳ ಮಾತುಗಳೆಲ್ಲ ವಾಯುದೇವರಿಗೂ ಅನ್ವಯ, ವಾಯುದೇವರಿಗಳೆಲ್ಲ ಬ್ರಹ್ಮದೇವರಿಗೂ ಅನ್ವಯ. ಅವರಿಬ್ಬರು ಸಮರಾದ್ರಿಂದಾಗಿನೇ ಪ್ರತ್ಯೇಕ ಬೇಕಿಲ್ಲ. ವಾಗ್ವಾಣಿ ಭಾರತಿ ಇತ್ಯಾದಿ ಅಮರಕೋಶದಲ್ಲೂ ಕೂಡ ಸರಸ್ವತಿ ಭಾರತಿ ಹೆಸರು ಒಟ್ಟಿಗೆ ಹೇಳಿಬಿಡ್ತಾರೆ. ಅದಕ್ಕೆ ತಾ ವಾಗ್ದೇವಿ ತೇ ದಯಿತ, ನಿಮ್ಮ ಹೆಂಡತಿ ಆ ತಾ ಸರಸ್ವ ಭಾರತೀಯ ದೇವಿ ನಿಮ್ಮ ಹೆಂಡತಿ. ಅವರು ಏನ್ ಮಾಡಬೇಕೀಗ, ನಮ್ಮ ಹೃದಯದಲ್ಲಿ ಬೆಳೆದಿರತಕ್ಕಂಥ ವಿದ್ಯಾ ನಿದ್ರಾಂ ವಿದ್ರಾವ್ಯ, ಆಮೇಲೆ ಅಜ್ಞಾನದ ನಿದ್ರೆ ನಮ್ಮನ್ನು ಕವಿದುಬಿಟ್ಟಿದೆ, ಅಜ್ಞಾನದ ನಿದ್ರೆ ನಮ್ಮನ್ನು ಕವಿದಿದೆ, ಅದನ್ನು ವಿದ್ರಾವ್ಯ ಓಡಿಸ್ಬೇಕು. ಅಜ್ಞಾನ ನಿದ್ರೆಯನ್ನು ಓಡಿಸ್ಬೇಕು. ಅದು ಎಲ್ಲೋ ಬೆಳೆದ ಗಂಟಲ್ಲ ಅದು. ಮತ್ತು ಗೊತ್ತು, ಕೆಲವು ಆಪರೇಷನ್ ಭಾರಿ ಕಷ್ಟ. ಆಪರೇಷನ್ ಯಾವುದಾದ್ರೂ ಕಷ್ಟನೇ, ಅದರಲ್ಲಿ ಹಾರ್ಟ್ ಬದಲಾದರೂ ಭಾರಿ ಕಷ್ಟ. ಇದಾಗಲ್ಲ, ಇನ್ನೂ ಡೀಪ್ ಹೋಗ್ಬೇಕು. ಹೃದೃಹಮ್ಮಾಂ, ಹೃದಯದಲ್ಲಿ ಬೆಳೆದಿರತಕ್ಕಂಥ ವಿದ್ಯಾ ನಿದ್ರಾ ಇದೆ, ಹೃದಯವನ್ನೇ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಎಷ್ಟು ಕಷ್ಟ ಇದೆ, ಡೀಪನ್ನು ಆಗ್ತಾ ಹೋದಂತೆ ಆ ಪಾರ್ಟ್ ಡೆಡಿಕೇಟ್ ಆಗ್ತಾ ಹೋದಂತೆ ಚಿಕಿತ್ಸೆ ಭಾರಿ ಕಷ್ಟ. ಈ ಅವಿದ್ಯಾ ಅನ್ನೋದು ನಮ್ಮ ಹೃದಯದಲ್ಲೇ ಬೆಳೆದಿರುತ್ತೆ, ದೊಡ್ಡ ಗಂಟದು ಅಂತ. ಅವಿದ್ಯಾ ನಿದ್ರಾಂ ವಿದ್ರಾವ್ಯ, ಹೋಗಿ ಇದ್ರೂ ಇದ್ರೂ ಹೋಗಲಿ ಅಂತ ಕೇಳಿದರೆ ನಮ್ಗೆ ಎಷ್ಟು ಹಾಳು ಮಾಡಿದ್ರು. ಕ್ಯಾನ್ಸರ್ ಇಟ್ಕೊಂಡು ಹೋಗಲಿ ಅಂತ ಏನಾಗಬೇಕು, ಅವಳು ಇಟ್ಕೊಂಡು ಹೋಗೋದಲ್ಲ. ಹಾಗೆ ಇಟ್ಕೊಂಡು ಹೋಗಲಿ, ಎದುರು ಇಟ್ಕೊಂಡು ಹೋಗಲಿ ಅಂತ ಹೇಳೋದಿಲ್ಲ. ಬದಲು ಆಗಿರ್ಬೇಕಲ್ಲ, ನಾವಿರ್ಬೇಕಷ್ಟು, ಇದ್ರೂ ಇರ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಹೃದಯ ದೃಶ್ಯಂತೀಂ ರುದ್ರಹಮ್ಮಾಂ ಧೃತಂ ಅನಿರ ಬಲ, ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ ಅಜ್ಞಾನದ ನಿದ್ರೆ ನಮ್ಮನ್ನ. ಎಲ್ಲರೂ ಹರಿದ್ವೇಷ ತಿಳ್ಕೊಂಡು ಹೋಗುತ್ತೆ, ಹರಿಭಕ್ತರ ದ್ವೇಷಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಬಲ ತಿಳ್ಕೊಂಡು ಹೋಗ್ತಿರತಕ್ಕಂಥ ವಿದ್ಯೆಯನ್ನ ನಿದ್ರಾವ್ಯ ಓಡಿಸ್ಬೇಕು. ಅವರು ಸರಸ್ವತಿ ದೇವಿ ಭಾರತೀಯ ಓಡಿಸ್ಬೇಕಲ್ಲ. ನನಗೇನು ಮಾಡಬೇಕಾದರೆ ಸದ್ಯೋ ರಚನ ಪಟು ಅಥ ಆಪಾದ್ಯ, ನನ್ನನ್ನು ಹೇಗೆ ಬದಲಾಯಿಸಬೇಕು ಅಂದರೆ ಅಜ್ಞಾನ ನಿದ್ರೆ ಇರತಕ್ಕಂಥ ನಮ್ಮನ್ನ ನಿದ್ರೆಯನ್ನು ಓಡಿಸಿ ಸದ್ಯೋ ರಚನ ಪಟು, ಸದ್ಯೋ ರಚನ ಆಶು ಕವಿತೆ ಇಮ್ಮಿಡಿಯೇಟ್ ಇನ್ಸ್ಟೆಂಟಾ ಬರೆಯೋದು. ಇವರು ಬರಿಬೇಕಂತ ಬರೆದ ಆಚಾರ್ಯ ಯುವಕ ಭಾರತ ಬರೆದಿದ್ದ ಹಾಗೇನೆ ಕೇಳಿದರು ಸ್ವಾಮಿ ನಿಮಗೆ. ಗೋಪ್ಯಂ ಭಾರತ ಸಂಖ್ಯೆ ಭಗವನ್ ಚಿತ್ರ ಕವಿತಾ ದರ್ಶಯನ್ ಕಿಲ ಲೌಕಿಕಿ, ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತಾಹ ವಿಶ್ವ ವಿಸ್ಮಯ. ಮಧ್ಯದಲ್ಲಿ ಬರುತ್ತೆ ಸಭೆಯಲ್ಲಿ ಕೇಳಿದ್ರೆ ಆಚಾರ್ಯರೇ ನೀವು ಚಿತ್ರ ಕವಿತೆ ಮಾಡ್ಕೊಡಿಸ್ಬೇಕು, ಚಿತ್ರ ವಿಚಿತ್ರವಾದ ಕಾವ್ಯ ಬರತ್ಕೊಡಿಸ್ಬೇಕು. ಈಗಲೇ ಕಷ್ಟ ಹೇಳ್ಬಿಟ್ರು ಜಾಯತ್ತಂ ಪರಮಾನಂದಂ ಅಂತ ಶುರು ಮಾಡಿ ಇಡೀ ಯಮಕ ಭಾರತ ಹೇಳ್ಬಿಟ್ಟು ನಾನ್ ಸ್ಟಾಪ್ 81 ಶ್ಲೋಕ ಹೇಳಿ. ಸದ್ಯೋರಚನ ಅಂದ್ರೆ ಹೆಸರು ಎಲೋಕೇಶನ್ ಕಾಂಪಿಟೇಷನ್ ಅಂತ ಕರೀತಲ್ಲ, ಆತ ವಿಷಯ ಕೊಟ್ಟರೆ ಇಮಿಡಿಯೇಟ್ ಹೇಳ್ಬಿಡಬೇಕಂತೆ. ಎರಡೋದೇ ಕಷ್ಟ ಶ್ಲೋಕದಲ್ಲಿ ಬರೀಬೇಕು ಆಮೇಲೆ ಅದನ್ನು ಎಷ್ಟೋದ ಹಿಂದೆ ಒಂದು ಕೆಲವು ಚಾಲೆಂಜ್ಗಳು ಘಟಿಕಾಚಿತ ಕವಿಗಳು ಅಂತ ಕರೀತಾ ಇದ್ರು. ಒಂದು ಗಡಿಗೆ ಒಳಗೆ 100 ಶ್ಲೋಕ ಬರೆಯೋದಂತೆ, ಒಂದು ಗಡಿಯ 100 ಶ್ಲೋಕ ಬರೀಬೇಕು. 100 ಶ್ಲೋಕ ಓದೋದು ಕಷ್ಟ ಎಷ್ಟೋ ಜನಕ್ಕೆ ಬರ್ತಿದ್ದಿಲ್ಲ. ಆ ಓದ್ ಬರ್ತಿದ್ರೆ ಪಡ್ಡ ಪಟ್ಟ ಪಾಠಕ್ಕೆ ಪಾರಾಯಣ ಮಾಡಕ್ಕೆ ಬರೋದಿಲ್ಲ, ಅದನ್ನು ಹೊಸ ಶ್ಲೋಕ ಕಂಪೋಸ್ ಮಾಡಬೇಕಂತ. ಅದಕ್ಕೆ ಸದ್ಯೋರಸನ ಪಾಠವ ಅಂತ ಕರೀತ, ಇಮ್ಮಿಡಿಯೇಟ್ ಬರೀತಕ್ಕಂಥ ಹಾಗೆ ನನಗೆ ಜ್ಞಾನ ಕೊಡಿ ಅಂತೇಳಿ. ಸದ್ಯರೋ ಸದ್ಯೋರಚನ ಪಟುಂ, ಸದ್ಯೋರಚನ ಕಷ್ಟ ಬರೆಯೋದು, ಅದರಲ್ಲಿ ಎಕ್ಸ್ಪರ್ಟ್ ಮಾಡ್ಬೇಕು ನಾನು. ಪಟು ಅಂದ್ರೆ ಎಕ್ಸ್ಪರ್ಟ್, ಅಂಥ ದೊಡ್ಡವನ್ನ ಮಾಡಬೇಕು, ಮೋಸ್ಟ್ ಎಫಿಷಿಯಂಟ್ ಆಗಬೇಕು. ಆ ರೀತಿ ಮಾಡಲಿ ಭಾರತೀ ದೇವಿ. ಅಜ್ಞಾನ ನಿದ್ರೆಯನ್ನ, ನನ್ನ ಹೃದಯವನ್ನು ಕವಿದಿರತಕ್ಕಂಥ ಅಜ್ಞಾನ ನಿದ್ರೆಯನ್ನು ಓಡಿಸಬೇಕು. ನನ್ನನ್ನು ಸದ್ಯೋರಚನ ಪಟುವನ್ನಾಗಿ ಮಾಡಬೇಕು. ಮತ್ತಿನ್ ಹೇಗಿದ್ದಾರೆ ಅಂತ ಕೇಳಿದರೆ, ಅಥಾಪಾತ್ಯ ವಿದ್ಯಾ ಸಮುದ್ರ, ಇದೆಲ್ಲ ನಿಮ್ಮನ್ನ ಜಾತಿ ಕೇಳುತ್ತೆ. ನೀವ್ಯಾರು ವಿದ್ಯಾ ಸಮುದ್ರ, ನೀವು ವಿದ್ಯಾ ಸಮುದ್ರ, ನಿಜವಾದ ಸಮುದ್ರ ಅಂದ್ರೆ ಸಮುದ್ರನೇ. ಎಷ್ಟೋ ಸರ್ತೆ ನಾವು ಸುಮ್ಮನೆ ಏನೋ ಹೇಳಿಬಿಡ್ತೇವೆ, ಅದು ಎಕ್ಸಾಗ್ರೇಷನ್ಸ್ ಇರ್ತಾವೆ ಅಷ್ಟೇ. ಎಷ್ಟೋ ಪ್ರಶಸ್ತಿಗಳು ಎಕ್ಸಾಗ್ರೇಷನ್ನೇ, ಸುಮ್ಮನೆ ಒಂದು ರೀತಿಯ ಸ್ಮಾರಕ ಇರ್ತೇವೆ ಅಷ್ಟೇ. ವಿದ್ಯಾ ಸಮುದ್ರ ಏನೂ ಅಲ್ಲ, ನಿಜವಾಗ್ಲೂ ವಿದ್ಯಾ ಸಮುದ್ರ ಆಚಾರ್ಯ. ಎಷ್ಟೋರಿಗೆ ಅವರಂತ ವಿದ್ಯಾ ಎರಡು, ನಾವು ಯಾವ ಸಮುದ್ರಕ್ಕಿಂತ ಆಚಾರ ದೊಡ್ಡ ವಿದ್ಯಾ ಸಮುದ್ರ, ಅವರಿಗಿಂತ ದೊಡ್ಡ ಸಮುದ್ರ ಅಂದ್ರೆ ಗುಣ ಸಮುದ್ರ ನಾರಾಯಣ. ಅದು ಗುಣ ಸಮುದ್ರ, ವಿದ್ಯಾ ಸಮುದ್ರ. ವಿದ್ಯೆ ಸಾಧನೆಗೆ ಬೇಕು, ಗುಣ ರಿಸಲ್ಟ್. ಭಗವಂತ ಯಾವಾಗಲೂ ಕೂಡ ಗುಣ ಸಮುದ್ರ, ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ ಕೇಳ್ಬಿಟ್ಟಿದೆ. ವಾಸುದೇವನ ಗುಣ ಸಮುದ್ರದವರು ಈತ ಬಲ್ಲವ. ಆ ಗುಣ ಸಮುದ್ರ ತಿಳಿಬೇಕಾದ್ರೆ ಏನ್ ಬೇಕು ಅಂದ್ರೆ ವಿದ್ಯಾ ಸಮುದ್ರ ಬೇಕು. ಅಂದ್ರೆ ಸಮುದ್ರದಾದ್ರೆ ಸಮುದ್ರನೇ ಬೇಕು ಅಂತ ಅರ್ಥ. ಸಮುದ್ರದಾದ್ರೆ ಸಮುದ್ರನೇ ಬೇಕು ಅಂತ. ದೀಪ ಹಚ್ಚಲು ದೀಪನೇ ಬೇಕಲ್ಲ, ಹಾಗೆ ದೀಪ ಹಚ್ಚಲು ದೀಪನೇ ಆಗಬೇಕು. ಹಾಗೆ ಸಮುದ್ರ ಸಮುದ್ರನೇ ಬೇಕು. ಗುಣಸಮುದ್ರನಾದ ಪರಮಾತ್ಮನ ಹತ್ರ ಹೋಗಬೇಕಾದ್ರೆ, ಸಂಸಾರ ಸಮುದ್ರ ದಾಟಬೇಕಾದ್ರೆ ವಿದ್ಯಾ ಸಮುದ್ರನೇ ಬೇಕು. ನಮ್ಗೆ ಎರಡು ತೊಂದರೆ ಉಳ್ಕೊಂಡಿರೋ ಸಂಸಾರ ಸಮುದ್ರ ಒಂದೇ ಉಳ್ಕೊಂಡಿರೋ. ಅದು ದಾಟಬೇಕಾದ ವಿದ್ಯಾ ಸಮುದ್ರ ಸಾಧನೆ, ಗುಣ ಸಮುದ್ರ ಸಿದ್ಧಿ. ಗುಣಸಮುದ್ರನಾದ ದೇಹಿ ಹತ್ರ ಹೋಗೋದೇ ಸಿದ್ಧಿ, ವಿದ್ಯಾ ಸಮುದ್ರ ಅದಕ್ಕೆ ಸಾಧನೆ, ಸಂಸಾರ ಸಮುದ್ರ ಅದು ದಾಟಬೇಕು. ಅಜ್ಞಾನ ಸಮುದ್ರದಲ್ಲಿ ಬರೀ ಬದುಕಿರೋದು ಎಷ್ಟು ಕಷ್ಟ. ಸಂಸಾರೆ ಅಕ್ಷಯ ಸಾಧನೆ ಇದನ್ನೆಲ್ಲ ತಿಳ್ಕೊಂಡು ಅದಕ್ಕೇನಾಗಬೇಕು ಅಂದ್ರೆ ಸಮುದ್ರ ಆಗಬೇಕು, ನಾವು ಸಮುದ್ರ ಆಗಿಬಿಡಬೇಕು. ಇದ್ಯಾವ ಆಚಾರ ಆದರೆ ಸಾ ಮುದ್ರ, ಮುದ್ರೆಗಳ ಸಮೇತ ಆಗಬೇಕು, ಮುದ್ರಾ ಧಾರಣೆ ಮಾಡಬೇಕು ಅಂತ ಅರ್ಥ. ಏನಲ್ಲ ಸಮುದ್ರ ಶಬ್ದ ಮುದ್ರಾ ಧಾರಣೆ ಅಂತ ಸ್ವಲ್ಪ ಆರ್ಯ ಸುಲಭ. ಈ ಮತ್ತೆ ಹರಿವನ್ನು ಸೊಲ್ಲಿ ಬರ್ತದೆ. ಕೃಷ್ಣ ತಾನು ಈ ಕೈಲಾಸ ಹತ್ರ ಹೊರಡ್ತಾನೆ. ಆಗ ದ್ವಾರಕ್ಕೆ ಎಲ್ಲ ಹೇಳಿರ್ತಾನೆ, ಗೈಡೆನ್ಸ್ ಕೊಟ್ಟು ಎಲ್ಲ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಮಾತು ಹೇಳ್ತಾನೆ. ನಚ ಅಮುದ್ರ ಪ್ರವೇಶವ್ಯ, ಈ ಸಮುದ್ರ ದಾಟಿ ಅಮುದ್ರ ಯಾರೋ ಬರಬಾರ್ದು ಮುಡ್ಕೊಡಿ ಅಂತ ಹೇಳ್ತಾನೆ. ಸಮುದ್ರ ದಾಟಿ ಅಮುದ್ರ ಯಾರೂ ಬರಬಾರ್ದು ಅಂದ್ರೆ ಮುದ್ರಾಧಾರಣೆ ಎಲ್ಲರೂ ನೋ ಎಂಟ್ರಿ. ದ್ವಾರಕ್ಕೆ ಹೋಗ್ಬೇಕಾದ್ರೆ ಮುದ್ರಾಧಾರಣೆ ಮಾಡ್ಕೊಂಡೇ ಹೋಗುತ್ತೆ, ಅದೊಂದು ಇದಾಗ ಐಡೆಂಟಿಫಿಕೇಶನ್ ಮಾಡಿ ಹುಡುಗರು ಎಂಟ್ರಿ ಇದ್ದಿಲ್ವಂತೆ. ಈ ಭೂಲೋಕದ ದ್ವಾರಕ್ಕೆ ಮುದ್ರೆ ಇಲ್ಲದವರಿಗೆ ಎಂಟ್ರಿ ಇಲ್ಲ ಅಂದ್ಮೇಲೆ ವೈಕುಂಠಕ್ಕೆ ದೇವರಾಣಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅದಕ್ಕೆ ಮುದ್ರಾದಿಗಳನ್ನ ವೈಕುಂಠ ಪ್ರವೇಶಕ್ಕೆ ಹಾಕೊಡ್ತಕ್ಕಂಥ ಸೀಗಿದ್ದಾಗ ವಿಷ್ಣು ಕೂಡ. ಅದಕ್ಕೋಸ್ಕರ ಹೇ ವಿದ್ಯಾ ಸಮುದ್ರ ದ್ರವಿಣದ, ನೀ ಎಂಥವರು ಗೊತ್ತಾ ಸುವಿದ್ಯಾ ದ್ರವಿಣದ. ವಿದ್ಯಾ ಸಮುದ್ರ ನೀವು ನಮಗೇನು ಕೊಡ್ತೀರಿ ಅಂದ್ರೆ, ನಮಗೆ ವಿದ್ಯೆಯಂತ ಸಂಪತ್ತನ್ನು ಕೊಡ್ತೀರಿ ಅಂತ ಹೇಳ್ತಾರೆ. ಸುವಿದ್ಯಾ ದ್ರವಿಣದ, ವಿದ್ಯೆಯಂತ ಸಂಪತ್ತನ್ನು ಕೊಡೋರು ನೀವೇ. ಕೆಲ ಅವರು ವಿದ್ಯಾವಂತರಿಗೆ ನಮಗೆ ಕೊಡೋದ್ರೆ ಏನ್ ಮಾಡಬೇಕಾಗ ಭಾರಿ ಶ್ರೀಮಂತ ಬೇರೆ ಅಬ್ದಾಲ್. ನಾನು ಶ್ರೀಮಂತರು ಕೊಂಡಕ್ಕೆ ಇಟ್ಕೊಂಡಿಲ್ಲ ಅಂತ ಹೇಳ್ತಾನೆ ಮೂರೈತಾನೆ. ಆಚಾರ ಹಾಗಲ್ಲ, ಅವ್ರು ಕೊಂಡಕ್ಕೆ ಅವತಾರ ಮಾಡಿರೋದು. ಜ್ಞಾನಾರ್ಥಮೇವ ಯದಹು ಅಸುದೇವ ಯೇಷಃ, ಅಜ್ಞಾನ ಸಾಧನಾರ್ಥಂ. ಆಚಾರ ಬಂದಿರೋದೇ ಜ್ಞಾನ ಕೊಡೋದಕ್ಕೋಸ್ಕರ. ನಮಗೆ ಜ್ಞಾನ ಅಂದ್ರೆ ಬಹಳ ಲೈಟ್ ಆಗಿ ಕಾಣಿಸುತ್ತೆ ಅದು ಹೇಳ್ತಾರೆ. ಸಂಪತ್ತು ಅಂದ್ರೆ ಖುಷಿ ಆಗುತ್ತೆ, ಜ್ಞಾನ ಅಂದ್ರೆ ಖುಷಿ ಆಗೋದಿಲ್ಲ ಹೇಳ್ತಾರೆ. ಜ್ಞಾನದಂತ ಸಂಪತ್ತೇ ಇಲ್ಲ ಅಂತ ಹೇಳ್ತಾರೆ. ಜ್ಞಾನದಂತ ಸುವಿದ್ಯಾ ದ್ರವಿಣದ, ಅದು ಸುವಿದ್ಯ, ಸುವಿದ್ಯ ಅಂತಕ್ಕಂಥ ದ್ರವಿಣವನ್ನದ ಕೊಡತಕ್ಕಂಥವರೇ ಸಂಬೋಧನೆ. ಹೇ ಸುವಿದ್ಯಾ ದ್ರವಿಣದ, ಸುಭಾಷಿತರು ವರ್ಣನೆ ಮಾಡುತ್ತಾರೆ. ವಿದ್ಯೆ ಸಂಪತ್ತು ಅಂತ ತಿಳ್ಕೋಬೇಡಿ, ವಿದ್ಯೆ ಅಂತ ಸಂಪತ್ತೇ ಇಲ್ಲ. ವಿದ್ಯಾಧನಂ ಸರ್ವಧನ ಪ್ರಧಾನಂ, ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಎಕ್ಸ್ಪ್ಲೇನ್ ಬೇರೆ ಮಾಡ್ತಾರೆ. ವಿದ್ಯಾಧನ ಸರ್ವಧನ ಪ್ರಧಾನ ಸುಮ್ಮನೆ ಹೇಳಿದ್ದಲ್ಲ, ಆಕ್ಚುಲಿ ಫ್ಯಾಕ್ಟ್ ಅಂತ ಹೇಳ್ತಾರೆ. ಆಕ್ಚುಯಲ್ ಫ್ಯಾಕ್ಟ್ ಅದಕ್ಕೆ ನಚೋರ ಹಾರ್ಯಂ ಕಳ್ಳ ಕದಿಯೋದಿಲ್ಲ, ಲಭ್ರಾತೃ ಭೋಜ್ಯಂ ಆಸ್ತಿ ಡಿವೈಡ್ ಆದ ಕ್ವಾಲಿಫಿಕೇಶನ್ ಡಿವೈಡ್ ಮಾಡ್ಕೊಂಡಿಲ್ಲ. ಅಪ್ಪ ದೊಡ್ಡ ಪ್ರೊಫೆಸರ್, ಯಾರು ಹೆಚ್ಚುಗಳು ಬರೋದಿಲ್ಲ, ಅದನ್ನು ಮುಗಿದು ಆಸ್ತಿ ಹೊರಡಾಡಬೇಕು ಹೊರತು ವಿದ್ಯೆ ನೋಡೋದಲ್ಲ ಬರೋದಿಲ್ಲ. ಅದಕ್ಕೆ ನಚೋರ ಹಾರ್ಯಂ ನಚರಾಜ ಹಾರ್ಯಂ, ರಾಜ ಟ್ಯಾಕ್ಸ್ ಹಾಕೋದಿಲ್ಲ ಅದ್ರ ಮೇಲೆ. ಒಂದು ಓದಿದ್ದಕ್ಕೆ ಟ್ಯಾಕ್ಸ್ ಇಲ್ಲ, ನಮ್ಮ ಮಗನೇ ಓದಿದ್ರೆ ಟ್ಯಾಕ್ಸ್ ಆಗಿದ್ದರೂ ಯಾರು ಓದ್ತಿದ್ದಿಲ್ಲ. ಸರ್ಕಾರಿ ಜನರಿಗೆ ಸಾವಧಾನ ಮಾಡಿ ಬಿಟ್ಬಿಡ್ತೇನೆ. ಟ್ಯಾಕ್ಸ್ ಎಷ್ಟು ನಚರಾಜ ಹಾರ್ಯಂ, ನಭ್ರಾತೃ ಭೋಜ್ಯಂ ನಚ ಭಾರಕಾರಿ, ಸಂಪತ್ತು ಭಾರ ಕೊಡೋದು. ಯಾವ ಫಾರನ್ ಹೋದ್ರು ಕೂಡ ಭಾರನೇ ಅದು. ಎರಡು ಸೈಕಲಾಜಿಕಲ್ ಬರ್ಡನ್ ಅದು, ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ಫಿಸಿಕಲ್ ಬರ್ಡನ್. ಅದಕ್ಕೆ ಮರುತರಾಜ ಯಜ್ಞ ಮಾಡಿ ಬಂಗಾರದ ಗತ್ತಿಗಳನ್ನು ಕೊಟ್ಟನಂತೆ, ಪ್ರಾಣ ಬಿಟ್ಟಾಕೊಳ್ಬಿಟ್ಟು ಯಾರು ಓಡ್ಕೊಂಡು ಹೋಗ್ತಾರೆ ಅಂತೇಳಿ. ಸೊ ಭಾರ ಕಾರ್ಯ ಇದಾಗಲ್ಲ, ಲೈಟ್. ಇನ್ನೊಂದು ತಮಾಷೆ ಅಂದರೆ ವಿದ್ಯೆ ಬಂದಷ್ಟು ಲೈಟ್ ಆಗ್ತಾನೆ, ನಿನ್ನ ಮನುಷ್ಯ ಹೆವಿ ಆಗೋದಿಲ್ಲ, ಟೆನ್ಷನ್ ಫ್ರೀ ಆಗಿರ್ತಾನಲ್ಲ, ಮತ್ತೆ ಭಾರ ಕಾರಿ. ಮತ್ತೆ ವೈಯಕೃತೆ ವರ್ಧತೆ ಏವ ನಿತ್ಯಂ, ಇನ್ನು ಫೈನಲ್ ನೋಡು, ಯಾವುದೇ ವಿದ್ಯೆ ಖರ್ಚು ಮಾಡಿದರೆ ಕಡಿಮೆ ಆಗಿಬಿಡುತ್ತೆ, ಹಾಗಲ್ಲಿ ಬೆಳೀತಾ ಹೋಗುತ್ತೆ. ಈ ವಿದ್ಯೆ ಬೆಳೆಸ್ಕೋಬೇಕು ಅಂದ್ರೆ ಇನ್ನೊಬ್ರು ಹೇಳಬೇಕಷ್ಟೆ, ಹೇಳಿದವರು ವಿದ್ಯೆ ಕಡಿಮೆ ಆಗಿಬಿಡುತ್ತೆ. ಅಂದ್ರೆ ಅದು ಆಗಲ್ಲ, ಇನ್ನೊಬ್ಬರು ಕೊಟ್ಟ ಕಡಿಮೆ ಆಗಲ್ಲ, ಲೋಕದೃಷ್ಟಿ ಆಕ್ಚುಲಿ ಕೊಟ್ಟರೆ ಅದು ಜಾಸ್ತಿ ಆಗುತ್ತೆ, ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ಹೇಳೋದಿಲ್ಲ. ವೈಯಕೃತೆ ವರ್ಧತೆ ಏವ ನಿತ್ಯಂ, ಇಷ್ಟು ಕಾರಣ ಕೊಟ್ಟು ವಿದ್ಯಾಧನಂ ಸರ್ವಧನ ಪ್ರಧಾನ. ಅದಕ್ಕೆ ವಿದ್ಯಾ ಸುವಿದ್ಯಾ ದ್ರವಿಣತ, ಯಾವುದೇ ವಿದ್ಯೆಗೆ ಎಷ್ಟು ಬೆಲೆ ಇದೆ. ಇನ್ನು ವೇದಾಂತ ವಿದ್ಯೆ ಅಂದ್ರೆ ಸುವಿದ್ಯ, ಉಳಿದಂಡ ವಿದ್ಯೆಗಳು ಕೂಡ ಒಂದು ಹತ್ತಲ್ಲಿ ಲಿಮಿಟ್ ಆಗಬಹುದು. ವೇದಾಂತ ವಿದ್ಯೆ ಅಂದ್ರೆ ಏನು? ಅಧ್ಯಾತ್ಮ ವಿದ್ಯಾ ವಿದ್ಯಾನ ಭಗವದ್ಗೀತೆಯಲ್ಲಿ ಬರುತ್ತೆ. ಸುವಿದ್ಯ ಅಂದ್ರೆ ಒಂದು, ಅಧ್ಯಾತ್ಮ ವಿದ್ಯಾ ಅಂದ್ರೆ ಒಂದು. ಆ ಲೆಕ್ಕದಲ್ಲಿ ಲೌಕಿಕ ಎಷ್ಟೇ ಓದಿದ್ರು ಕೂಡ ಶಾಸ್ತ್ರ ಪ್ರಪಂಚದಂತೆ ಅವನನ್ನು ವಿದ್ಯಾವಂತ ಅಂತ ಕರೆಯೋದಿಲ್ಲ, ಅಜ್ಞಾನಿ ಅಂತಲೇ ಕರೆಯೋದು. ಉದಾಹರಣೆಗೆ, ಎಷ್ಟೇ ನ್ಯೂಸ್ ಪೇಪರ್ ಜ್ಞಾನ ಇರಬಹುದು, ಎಷ್ಟೇ ಕ್ರಿಕೆಟ್ ಸ್ಕೋರ್ ಓದಬಹುದು, ಟೆಕ್ಸ್ಟ್ ಬುಕ್ ಓದಿಲ್ಲ ಫೇಲ್ ಅಂತಲೇ ಕರೆಯೋದು. ಆ ಸ್ಕೋರ್ ಹೇಳಿ ಪಾಠ ಆಗಲಿಕ್ಕೆ ಅಲ್ಲ ಅದರಲ್ಲಿ, ಅದು ಟೆಕ್ಸ್ಟ್ ಬುಕ್ಕೇ ಹೇಗೆ ಓದಬೇಕು. ಇವತ್ತು ನಾವು ಸ್ಪಿರಿಚುವಲ್ ಟೆಕ್ಸ್ಟ್ ಬುಕ್ ಅಂದ್ರೆ ಅಧ್ಯಾತ್ಮ ಶಾಸ್ತ್ರ, ಈ ಮೆಟೀರಿಯಲ್ ಟೆಕ್ಸ್ಟ್ ಬುಕ್ ಬೇರೆ, ಸ್ಪಿರಿಚುವಲ್ ಟೆಕ್ಸ್ಟ್ ಬುಕ್ ಬೇರೆ. ಸ್ಪಿರಿಚುವಲ್ ಟೆಕ್ಸ್ಟ್ ಬುಕ್ ವೈಕುಂಠಕ್ಕೆ ಹೋಗೋದು ಇದೆ, ಅದಕ್ಕೆ ಸುವಿದ್ಯಾ ದ್ರವಿಣದ. ಅದಕ್ಕೆ ತಾಯೋಮಿಹ ಸುಮತಿಂ ವಾಯುದೇವೋ ರುದಧ್ಯಾ ಅಧ್ಯಾತ್ಮ ಜ್ಞಾನ ನೇತ ಯತಿವರ ಮಹಿತ ಭೂಮಿ ಭೂಷಾ ಮಡಿರುವೆ. ಈ ಮಾತಿನಲ್ಲಿ ಅಯೋನಿಹ ಸುಮತಿಂ ವಾಯುದೇವೋ ರುದಧ್ಯ, ಅದು ಸುವಿದ್ಯಾ ದ್ರವಿಣದ ನೇರ ಸಂಬೋಧನೆ. ಆಚಾರ್ಯರು ಕೊಡ್ತಾರೆ ಅಲ್ಲ, ಅವರಂತೆ ಕೊಂಡಕ್ಕೆ ಯಾರಿಗೂ ಬರೋದಿಲ್ಲ ಜೀವಕೋಟಿಯಲ್ಲಿ. ಯಾತಕ್ಕೆ ಅಂದ್ರೆ ಅವರು ಪೂರ್ಣ ಪ್ರಜ್ಞರು, ಅದಕ್ಕೆ ಎಷ್ಟು ಬೇಕಾದ್ರೆ ಕೊಡ್ತಾರೆ ಅಂತ. ಅವ್ರು ಪೂರ್ಣ ಪ್ರಜ್ಞರಾದ್ರಿಂದ ಜ್ಞಾನಕ್ಕೆ ಲಿಮಿಟ್ ಇಲ್ಲ. ಹುಡುಗರು ಯಾರು ವ್ಯಾಕರಣ ಒಬ್ಬರ ಪ್ರವೃತ್ತ, ತರ್ಕ ಒಬ್ಬರ ಪ್ರವೃತ್ತ, ಮೀಮಾಂಸೆ ಇನ್ನೊಬ್ಬರ ಪ್ರವೃತ್ತ, ಏನೇನೋ ಆಯ್ತು. ಆದ್ರೆ ಇವರು ಕೂಡ ಆಚಾರ್ಯರು ಎಲ್ಲ ಒಂದೊತ್ತಾಗ್ಲಿ. ಅದಕ್ಕೆ ಟೀಕಾರ ಹೇಳುತ್ತಾರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಕರಣಿಂ ಪ್ರಪನ್ನಾಹ ಮಾನ್ಯಾತ್ಮ ಕಿಮಿತ ವದಂತೋಪಿ ಮಹತಾ ಸುವಿದ್ಯಾ ದ್ರವಿಣದ. ಆಮೇಲೆ ಸುವಿದ್ಯಾದ ಸಂಪತ್ತನ್ನ ಯಾರಿಗೆ? ಅದಕ್ಕೆ ಪದ್ಮನಾಭತೀರ್ಥರಂತವರು ಕೊಟ್ರಲ್ಲ, ಆನನಂದ ಸಹಿ ಮಧ್ವಶಾಸ್ತ್ರ ಮಾಕರಣಯನ್ ಕುಸಮಯಾಗ್ರಹೀ ಪುರ. ವಿದ್ಯೆಯನ್ನ ನಾನು ಬೇರೆ ತಗೊಳ್ಳೋಕೆ ಚಾನ್ಸ್ ಇಲ್ಲ. ಲೌಕಿ ಹಣ ಬಂದ ಬಂದು ಹಣ ಇರಬಹುದು, ಹಾಗೆ ತಗೊಂಡ್ರೆ ಕಳ್ತನ ಆಗುತ್ತದೆ. ಅದು ಕೊಟ್ಟರೆ ದಾನ ದಕ್ಷಿಣೆ ಆಗುತ್ತೆ, ತಾವಾಗಿ ತಗೊಂಡ್ರೆ ಕಳ್ತನ. ಇನ್ನು ಈ ಹಣನೇ ನಾವು ಇಲ್ಲಿಗಲ್ಲಿ ತಗೊಳಕ್ ಬರೋದಿಲ್ಲ. ಇನ್ನು ವೇದಾಂತ ವಿದ್ಯೆಯನ್ನ ಉಪದೇಶದ ಮೂಲಕ ಪಡಿಬೇಕೆ ಹೊತ್ತು ಬೇರೆ ತಗೊಂಡ್ರೆ ವಿದ್ಯೆಯಲ್ಲ. ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಉಪದೇಶ ಮಾಡಿ ಬಂದ್ರೆ ಜ್ಞಾನ ಹೊರತು, ಇಲ್ಲ ಹೋದ್ರೆ ಜ್ಞಾನ ಅಲ್ಲ. ಅದಕ್ಕೆ ಮನೇಲಿ ಎಕ್ಸ್ಪ್ಲೈನ್ ಮಾಡಬೇಕು, ಇಲ್ಲಿಂದ ಅಕೌಂಟ್ ಮಾಡ್ಬೇಕು ನೀವು. ಅಕೌಂಟ್ ಮಾಡದೆ ಹೋದ್ರೆ ಅದು ಬ್ಲಾಕ್ ಮನಿ ಆಗ್ತದೆ. ಅದೇ ರೀತಿಯಲ್ಲಿ ಅಕೌಂಟ್ ಮಾಡದೆ ಹೋದ್ರೆ ವಿದ್ಯೆ ವಿದ್ಯೆಯಲ್ಲ. ಅಕೌಂಟ್ ಹ್ಯಾಗ ಮಾಡ್ಬೇಕದನ್ನ? ಇಂಥವ್ರು ಉಪದೇಶ ಮಾಡಿದ ವಿದ್ಯೆ ಅಂತ ಹೇಳ್ಬೇಕದನ್ನ. ಆಗದು ಸರಿ, ನಾನೇ ಓದ್ಕೊಂಡು ವಿದ್ಯೆ ಅಂದ್ರೆ ಕೀಪ್ ಇಟ್ ಫಾರ್ ಯುವರ್ ಸೆಲ್ಫ್ ಅಂತ, ನಮಗೆಲ್ಲ ಅದೆಲ್ಲ ಕೂಡ ನೀನೇ ಇಟ್ಕೊಂಡು ನಮಗೆ ಏನು ಬೇಕಾಗಿಲ್ಲ ಅಂತ ಹೇಳಬೇಕು. ಈಗ ನಾನೇ ಪ್ರಿಂಟ್ ಮಾಡಿ ನೋಟ್ ಒಂದು ಹೇಳೋ ಹಾಗೆ, ನಾನೇನು ಕೈಯಾರ ಪ್ರಿಂಟ್ ಮಾಡಿದ್ದೇನೆ ಅಂದ್ರೆ ನಮಗೆ ಬೇಡ ಅಲ್ಲ, ಇಮಿಡಿಯೇಟ್ಲಿ ಅವನು ಕೇಳಿಕೊಳ್ಬಿಡ್ತಾನೆ. ಅಕ್ಷರ ಸ್ವಂತ ವಿದ್ಯೆ ಎಂಬುದಕ್ಕೆ ಅರ್ಥ ಇಲ್ಲ. ಅದಕ್ಕೆ ಸುವಿದ್ಯಾ ದ್ರವಿಣದ ವಿದಿತಾ ದ್ರೌಪದಿ ರುದ್ರಪತ್ನಿಯಾದಿ ಉದ್ರಿಕ್ತ ಗ್ರಾತ್ ಅಭದ್ರಾ ತ್ರಹಯತು ದಯಿತಾ ಪೂರ್ವ ಭೀಮಾಜ್ಞಯಾತೆ. ರುದ್ರಪತ್ನಿಯಾದಿ ಉದ್ರಿಕ್ತ, ನಿಮ್ಮ ಹೆಂಡತಿ ಯಾರು ಗೊತ್ತಾ? ವಾಗ್ದೇವಿ, ಭಾರತೀ ದೇವಿ. ಅವರು ಯಾರು? ರುದ್ರಪತ್ನಿಯಾದಿಗಳಿದ್ದ ಮೇಲಿರೋ ಉದ್ರಿಕ್ತ ಅಂದ್ರೆ ಶ್ರೇಷ್ಠರು. ರುದ್ರಪತ್ನಿ ಅಂದ್ರೆ ಪಾರ್ವತಿ, ಆದಿ ಮೊದಲಾದವರು. ರುದ್ರಪತ್ನಿಯಾದ ಪಾರ್ವತಿ ಮೊದಲಾದವರಿಗಿಂತ ಮೇಲಿರತಕ್ಕಂತ ನಿಮ್ಮ ಪತ್ನಿ ಭಾರತೀ ದೇವಿ ನಮ್ಮ ವಿದ್ಯಾನಿದ್ಯೆಯನ್ನು ಒಲಿಸಿ ಆಶಿಕವಿತ್ವವನ್ನು ಸಾಮರ್ಥ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡ್ತಾರೆ. ನೇರವಾಗಿ ಭಾರತೀಯ ಸ್ತೋತ್ರ ಮಾಡೋದಿಲ್ಲ, ಇವ್ರ ಮೂಲಕ ಭಾರತೀಯ ಸ್ತೋತ್ರ ಮಾಡ್ತಾರೆ. ಯಾಕಕ್ಕೆ ಗೊತ್ತಾ? ಹೇಗೆ ಲಕ್ಷ್ಮೀ ಸ್ತೋತ್ರ ಡೈರೆಕ್ಟ್ ಮಾಡಬಾರ್ದು, ನಾರಾಯಣನ ಮೂಲಕ ಲಕ್ಷ್ಮೀ ಸ್ತೋತ್ರ ಮಾಡಬೇಕು. ಪ್ರತ್ಯೇಕ ಲಕ್ಷ್ಮೀ ಸ್ತೋತ್ರ ಮಾಡಿದರೆ ಲಕ್ಷ್ಮೀ ದೇವಿ ಅನುಗ್ರಹ ಮಾಡೋದಿಲ್ಲ ಅಲ್ಲ, ಶಾಪ ಕೊಡ್ತಾರೆ. ಉಪಾಸಿತ ಶತೇ ದೇಶ ವಿಷ್ಣುನ ಸಹಿತಾಧ್ಯಾತ ನಾಹಿ ಸೃಷ್ಟಿಂ ಪರಾಮೃದೆ. ವಿಷ್ಣುವಿನ ಪತ್ತಿ ಅಂತ ಹೇಳಿ ಆ ಕ್ರಮದಲ್ಲಿ ಚಿಂತನೆ ಮಾಡಿದರೆ ಮಾತ್ರ ಲಕ್ಷ್ಮಿ ಅನುಗ್ರಹ ಮಾಡ್ತಾರೆ, ಹೊರತು ಇಲ್ಲದೆ ಹೋದರೆ ಶಾಪ ಕೊಡ್ತಾರೆ ಅಂತ ಆಚಾರ್ಯ ಗೀತಾ ಭಾಷೆಯಲ್ಲಿ ಬರೀತಾರೆ. ಕ್ಲೇಶೋದಿಕತರ ಸ್ಪೇಷಾಂ ಅವ್ಯಕ್ತಾಸಕ್ತ ಚೇತಸಾಂ, ಇದು ಮೂಲವಾಕ್ಯ ಗೀತಾದ್ದು. ಅದಕ್ಕೆ ಆಚಾರ್ಯ ಅರ್ಥ, ಕ್ಲೇಶೋದಿಕತರ ಸ್ಪೇಷಾಂ ಪೃಥಕ್ ಸಿಎಂ ಉಪಾಸತಾಂ ಅಂತ ಆಚಾರ್ಯರ ಭಾಷ್ಯ. ಪ್ರತ್ಯೇಕ ಲಕ್ಷ್ಮೀ ಉಪಾಸನೆ ನಿಷಿದ್ಧ, ಪ್ರತ್ಯೇಕ ಭಾರತೀಯ ಉಪಾಸನೆ ನಿಷಿದ್ಧ ಅಷ್ಟೇ ಅಲ್ಲ, ಯಾವುದೇ ಸ್ತ್ರೀ ದೇವತೆಯನ್ನ ಅವರ ಯಜಮಾನರ ಬಿಟ್ಟು ನೇರ ಉಪಾಸನೆ ಮಾಡೋದು ನಿಷಿದ್ಧ ಅನ್ಕಿರಬೇಕು. ಯಾವುದೇ ಸ್ತ್ರೀ ದೇವತೆಯನ್ನ ನೇರ ಉಪಾಸನೆ ಮಾಡಾಗಿಲ್ಲ ಅಂತ ಗಮನಿಸಿರಬೇಕು. ಈ ವಾಮಾಚಾರದಲ್ಲಿ ಪ್ರತ್ಯೇಕ ಉಪಾಸನೆ ಮಾಡೋದು, ಬರೀ ದುರ್ಗಾ ಪೂಜೆ ಮಾಡ್ತಾರೆ, ಮಹಾಪಾಪ. ದುರ್ಗಾದೇವಿ ಅನುಗ್ರಹ ಮಾಡೋದೇ ಇಲ್ಲ, ಸಾಕ್ಷಾತ್ ದುರ್ಗಾದೇವಿ ಮಹಾಲಕ್ಷ್ಮಿ. ಸಾಕ್ಷಾತ್ ನಾರಾಯಣ ಅವರ ಪತಿ. ಆ ಉಪಾಸನೆ ಮಾಡಿದರೆ ಮಾತ್ರ ದುರ್ಗಾನುಗ್ರಹನೇ ಹೊರತು ಇವರು ದುರ್ಗಮ ಅನುಗ್ರಹ ಎಂದಾಗಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ತೇ ಪತ್ನಿ, ನಿಮ್ಮ ಪತ್ನಿಯಾದ ತೇ ದೈತ, ದೈತ ಅಂದ್ರೆ ಪತ್ನಿ, ಪತ್ನಿ ಅಂತ ಯಾರು ಬರೀ ಅಷ್ಟೇ ಹೇಳಿಲ್ಲ, ಬರೀ ಪತ್ನಿ ಅಂದ್ರೆ ಅನ್ವಾಂಡೆಡ್ ಪತ್ನಿ ಕೂಡ ಆಗ್ಬೋದು, ಹೆಂಡತಿ ಪ್ರಾಣ ಹೆಂಡತಿ ಅಂತಿದೆಯಲ್ಲ ಆ ಪತ್ನಿ ಆಗಿಬಿಡ್ಬೋದು, ಹೆಸರಿಗೆ ಹೆಂಡತಿ. ದೈತ ಅಂದ್ರೆ ಪ್ರಿಯ ಅಂತ ಅರ್ಥ, ದೈತ ಶಬ್ದಕ್ಕೆ ಪ್ರಿಯನಾದ ಪತ್ನಿ. ಅದು ಸಂಸ್ಕೃತದಲ್ಲಿ ಸ್ವಾರಸ್ಯ ಇದೆ, ಒಂದೇ ಪದಕ್ಕೆ ಅನೇಕ ಅರ್ಥಗಳು. ದೈತ ಅಂದ್ರೆ ಅರ್ಥ ಬೇರೆ, ಬರೀ ಪತ್ನಿ ಅಂದ್ರೆ ಬೇರೆ, ಜಾಯ ಅಂದ್ರೆ ಬೇರೆ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ಪದಕ್ಕೆ ರಿಲೆವೆನ್ಸ್ ಇರ್ತದೆ. ಆ ಸಂಸ್ಕೃತಕ್ಕೆ ಬೇರೆಗಳು ಸೇರಿಸಬೇಕು ಏನಾದರೂ ಒಂದು. ಇಲ್ಲಿ ಹಾಗಲ್ಲ, ಪ್ರಿಯ ಪತ್ನಿ ಅಂದ್ರೆ ಪ್ರಿಯ ಪತ್ನಿ ಬೇಡ, ದೈತ ಅಂದ್ರೆ ಸಾಕು. ಆ ದೃಷ್ಟಿಯಲ್ಲಿ ದೈತ ಅತ್ಯಂತ ಪ್ರಿಯವಾದ ಪತ್ನಿ. ಇದಕ್ಕೆಲ್ಲ ಅನೇಕ ರುದ್ರಪತ್ನಿ ಆದ್ಯದ್ರಿತ್ತ ಅಂತ ಹೇಳಿದಕ್ಕೊಂದು ಧ್ವನಿ ಇದೆ. ದ್ರೌಪದಿ ದೇವಿ ಪಾರ್ವತಿ ಬದಲಾದವ ದೇವಶಾಸ್ತ್ರೀಯರಿಗಿಂತ ಶ್ರೇಷ್ಠರಿದ್ದಾರೆ, ಯಾತಕ್ಕೆ ಅಂತ ಪ್ರಶ್ನೆ. ಆ ದ್ರೌಪದಿ ರೂಪನೇ ಸಾಕ್ಷಿ. ಅವರೊಳಗೆ ಯಾರಿದ್ದಾರೆ? ಪಾರ್ವತಿ ಮೊದಲಾದವರು ಆಶ್ರಯ ಪಡೆದಿದ್ದಾರೆ. ಆಶ್ರಯ ಪಡೆದ ಮೇಲೆ ಆಶ್ರಯ ಕೊಟ್ಟವರು ದೊಡ್ಡರು, ಪಡ್ಕೊಂಡವರು ದೊಡ್ಡವರು. ಪಾರ್ವತಿ ಮೊದಲಾದವರು ಶಾಪ ವಿಮೋಚನೆ ಆಗಬೇಕು ಅಂತೇಳಿ, ಅದು ಬ್ರಹ್ಮದೇವರ ಶಾಪ ಬಿಡುಗಡೆ ಆಗಬೇಕು ಅಂತೇಳಿ ಭಾರತೀಯ ದೇವಿಯನ್ನು ಕುರಿತು ಒಂದು 1000 ವರ್ಷ ತಪಸ್ ಮಾಡ್ತಾರೆ. ಆಗ ಅವರು ಆಯ್ಕೆ ಒಪ್ಕೋತಾರೆ, ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಅವತಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಶ್ರಯ ಕೊಟ್ಟರಲ್ಲ, ಅದು ಹಿಂಟ್ ಮಾಡ್ತಾರೆ. ದ್ರೌಪದಿ ದೇಹದೊಳಗೆ ಅಷ್ಟರ ಇರೋದ್ರಿಂದ ಆಶ್ರಯ ಕೊಟ್ಟವರು ಅವರಿಗಿಂತ ದೊಡ್ಡವರಾದ್ರಿಂದ, ಅಂಥವ್ರು ನಿಮ್ಮ ಪತ್ನಿ ಆದ್ದರಿಂದ ಅವರು ಅನುಗ್ರಹ ಮಾಡಲಿಕ್ಕೆ ನೀವು ಹೇಳಿ ಅಷ್ಟೇ, ನಾವು ಡೈರೆಕ್ಟ್ ಕೇಳಾಗಿಲ್ಲ, ನೀವು ಹೇಳಬೇಕು. ದೈತ ಪೂರ್ವ ಭೀಮ ಆಜ್ಞೆಯಾದೆ, ನಿಮ್ಮ ಆದೇಶದಂತೆ ನೀವು ಅಪ್ಪಣೆ ಮಾಡಿ ಅನುಗ್ರಹ ಮಾಡಬೇಕವರು ತಿಂದ ಹೋದರೆ ಇಲ್ಲ. ಇದು ಲೋಕದ ಪದ್ಧತಿ, ಶಾಸ್ತ್ರೀಯ ಪದ್ಧತಿ. ಯಾವುದೇ ಒಂದು ಮೇನ್ ಆಫೀಸರ್ ಇರ್ತಾರೆ, ಆಫೀಸರ್ ವರ್ಕರ್ಸ್ ಇರ್ತಾರೆ, ಅವ್ರು ಬೇರೆ ಯಾವುದಕ್ಕೆ ಹೋಗಬೇಕಾದ್ರೂ ಕೂಡ ಆಫೀಸರ್ ಪರ್ಮಿಷನ್ ತಗೊಂಡೇ ಹೋಗಬೇಕು. ಅದು ನಿಮ್ಮ ಇಲ್ಲ ಹೋದ್ರೆ ಅವರಿಗೆ ಓದಲು ಸ್ಯಾಂಕ್ಷನ್ ಆಗೋದಿಲ್ಲ, ಒಂದು ಶೋಕ ನೋಟಿಸ್ ಬೇರೆ ಬರ್ತದೆ, ಮತ್ತೆ ಉತ್ತೋಟ ವಿಷಯ ಆಗೋದು ಅಂತ ಕೇಳ್ತಾರೆ. ಅದೇ ರೀತಿಯೇ ಸಬಾರ್ಡಿನೇಟ್ಸ್ ಅಂದ್ರೆ ಹೆಂಡತಿ ಎಂಬ ಅರ್ಥ, ಹೆಂಡತಿ ದಸ್ತಿ ಸ್ವಾತಂತ್ರ್ಯ ಮಾಡ್ತಾರೆ. ದ್ರೌಪದಿ ಅನುಗ್ರಹ ಮಾಡಿ ನೀವು ಹೇಳಬೇಕು, ದಯವಿಟ್ಟು ನೀವು ಹೇಳಿ. ಏನು ಒಂದಷ್ಟಿಂದ ದ್ರೌಪದಿ ಸ್ತೋತ್ರ, ಭಾರತೀಯ ಸ್ತೋತ್ರ, ಇನ್ನೊಂದು ವಾಯು ಸ್ತೋತ್ರ. ದ್ರೌಪದಿ ಪ್ರತ್ಯೇಕ ಮಾಡಬಾರದು, ದೊಡ್ಡ ತತ್ವವನ್ನು ತೋರಿಸುವ ಮೂಲಕವಾಗಿ ಇವತ್ತು ವಿದ್ಯೆಯನ್ನು ಆರಾಧನೆ ಮಾಡಬೇಕಾದ್ರೆ ಹೀಗೆ ಇರಬೇಕು. ಹರಿಗತಾಮಸ್ತಾರದಲ್ಲ ಹಾಗೆ ಧೈರ್ಯ ಸ್ತೋತ್ರ ಮಾಡೋದಿಲ್ಲ. ಚತುರವದನನ ರಾಣಿ, ಅತಿ ರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರಕೃತಿಗಳಿಗೆ ಅಭಿಮಾನಿ, ವೀಣಾ ಪಾಣಿ ಬ್ರಹ್ಮಾಣಿ, ಬ್ರಹ್ಮದೇವನ ಪತ್ನಿ ಅಂತ ಸ್ತೋತ್ರ ಮಾಡ್ತಾರೆ. ಅಲ್ಲಿಗೆ ವಿಷಯ ಚೇಂಜ್ ಆಯಿತು. ಅದೇ ರೀತಿ ಕೃತಿರಮಣ ಪ್ರದ್ಯುಮ್ನ ನಂದನೆ, ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ, ಗುರುವೆನಿಸಿತಿಹ ಮಾರುತನ ನಿಜಪತ್ನಿ, ಅಲ್ಲೂ ಕೂಡ ಹೇಳಿದೆ. ಈ ರೀತಿ ಚಿಂತನೆ ಶಾಸ್ತ್ರ ಶಾಸ್ತ್ರ ಹಾಗೆ ಮಾಡೋದಿಲ್ಲ. ಶಾಸ್ತ್ರ ಮತ್ತು ವೈಶಿಷ್ಟ್ಯ ಏನು ಗೊತ್ತಾ? ಶಕ್ತಿಗೆ ಗಂಡನೇ ಇಲ್ಲ, ಶಿ ಫೈನಲ್. ಶಕ್ತಿನೇ ಎಲ್ಲ, ಅಮ್ಮ ಅವರ ಗಂಡ ಅನ್ನೋ ಪದ ಅದರಿಂದಲೇ ಬಂದಿದೆ. ಶಕ್ತಿ ಅಂತ ಅದು ಗಂಡ ಇದ್ದು ಹೆಸರು ಗಂಡ ಅಷ್ಟೇ, ಶಕ್ತಿನೇ ಅಲ್ಲ ಅದು, ಶಕ್ತಿ ಅಂದ್ರೆ ಶಕ್ತಿನೇ. ಆದ್ದರಿಂದ ಅವಳೇ ಸರ್ವೋತ್ತಮರು ಅಂತ ಅವರ ವಾದ. ಶಾಕ್ತಮತ, ಶಾಕ್ತಮತದಂತೆ ಅವರು ದುರ್ಗೆಯೇ ಪೂಜೆ ಮಾಡಿರಲಿ, ಯಾರನ್ನೇ ಪೂಜೆ ಮಾಡಲಿ, ಅವರಿಗೆ ಅವರ ಗಂಡನಿಗಿಂತ ಹೆಚ್ಚು ಇಂಪಾಲಿಸ್ಕೊಳ್ಳೋದ್ರಿಂದ ಅದು ಅವೈದಿಕ ಮತವಾದ ನಿಷಿದ್ಧ ಮತ. ಅದು ನಮ್ಮಲ್ಲಿ ಭಾರತೀಯ ಸ್ತೋತ್ರಕ್ಕೂ ಒಂದು ಶಾಸ್ತ್ರೀಯ ಪದ್ಧತಿ ಹೇಳ್ತಾ, ಅಂಥ ಭಾರತೀಯ ದೇವಿ ನಿಮ್ಮ ಆಜ್ಞೆಯಿಂದ ನಮಗೆ ಇಷ್ಟೆಲ್ಲ ಅನುಗ್ರಹ ಮಾಡಲಿ. ರುದ್ರಪತ್ನ್ಯಾ ದುದ್ರಿಕ್ತ ದ್ರಾಗ ಭದ್ರಾ ಸಹೇತು ದೈತ ಪೂರ್ವ ಭೀಮ ಆಜ್ಞೆಯಾದೆ. ಪೂರ್ವ ಭೀಮ ದ್ರೌಪದಿ ಅಂತ ಹೇಳಿದ್ರಿಂದ ಕರೆಸ್ಪಾಂಡಿಂಗ್ ಪೂರ್ವ ಭೀಮ ಅಂತ ಹೇಳಿದ್ರು. ಹನುಮಂತರು ಹೇಳೋದಿಲ್ಲ, ಯಾಕೆ ಬ್ರಹ್ಮಚಾರಿ ರೂಪ ಹನುಮಂತರ ಸ್ತೋತ್ರ ಅಲ್ಲಿ ಸ್ತೋತ್ರ ಹನುಮಂತರ ಟೆನ್ಷನ್ ಕೊಡೋದಿಲ್ಲ. ಮತ್ತೆ ರೂಪ ಹೀಗೆ ದೈತ ಅಂತ ಹೇಳೋದಿಲ್ಲ, ಇದು ಸನ್ಯಾಸಿ ರೂಪ, ಅದು ಬ್ರಹ್ಮಚಾರಿ ರೂಪ, ಇದು ಸನ್ಯಾಸಿ ರೂಪ. ಸೊ ದ್ರೌಪದಿ ಕರೆಸ ಎಲ್ಲಿಂದ ಬರಬೇಕು ನಮಗೀಗ? ಅದಕ್ಕೆ ಪೂರ್ವ ಭೀಮ ತಾನೆ ಬಿಟ್ಟು ಅಂದ್ರೆ ಇದು ಹೇಳ್ತಿರೋ ಸ್ತೋತ್ರ ಹೇಗೆ ಹೇಳ್ತಿದ್ದಾರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಹೇಳ್ತಿರೋದು. ಮತ್ತೆ ಎಷ್ಟು ಜ್ಞಾನ ಇದೆ ನಿಂತಿರೋದು? ಔಷಧ ಹೇಳೋದು ಅವರು ಕಾಲೇಜಲ್ಲಿ ಕರೆಕ್ಷನ್ ಪ್ರೂಫ್ ಕರೆಕ್ಷನ್ ಶುರು ಮಾಡಬೇಕಾಗ್ತದೆ. ಅವ್ರು ಬಾರದು ಮತ್ತೆ ಟೈಪ್ ಕೊಟ್ಟು ಪ್ರೂಫ್ ತಿದ್ದು ಮತ್ತೆ ಪರ್ಡಿಂಗ್ ಚೇಂಜ್ ಮಾಡಿ ಏನೇ ಇಲ್ಲ, ಒಂದೇ ಸರ್ತಿ ಬಂತು ಅಂದ್ರೆ ಅದೇ ಹೇಳಿದ್ರು. ಕವಿಗಳು ಸಾಮಾನ್ಯ ಮೈ ಮರೆತು ಬಿಡ್ತಾರೆ, ವರ್ಣನೆ ಮಾಡಬೇಕಾದ್ರೆ ಕವಿಗಳೆಲ್ಲ ಮೈ ಮರೆತು ಬಿಟ್ಟು ಸಿದ್ಧಾಂತವನ್ನ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಕಾವ್ಯಗಳನ್ನ ಕಾವ್ಯಾಲಾಪಾಂಶ ವದ್ಯೆ ಅಂತ ಹೇಳ್ಬಿಟ್ಟಿದ್ದಾರೆ. ಕಾವ್ಯಾಲಾಪ ಮಾಡಬಾರದು ಮೋಸ ಬೇಕು ಅಂತಿದ್ರೆ ಅಂತ ಹೇಳ್ಬಿಟ್ಟಿದ್ದಾರೆ, ಯಾಕಂದ್ರೆ ಮೈಂಡ್ ಅನ್ನು ಡಿಸ್ಟರ್ಬ್ ಮಾಡುತ್ತೆ. ಆದ್ರೆ ಇವ್ರ ಕಾವ್ಯ ಅಂತ ಗೊತ್ತೆ, ಶಾಸ್ತ್ರ ಕಾವ್ಯ ಇದೆ. ಎಲ್ಲಿ ಕಾವ್ಯಗಳನ್ನು ಬೈತಾರೋ ಅದು ಬರೀ ಕಾವ್ಯಗಳನ್ನು ಬೈತಾರೆ, ಶಾಸ್ತ್ರ ಕಾವ್ಯವನ್ನು ಮಾತ್ರ ಎಂದೂ ಬಿಡಬಾರದು, ಹೇಳಲೇಬೇಕು ಅನ್ನೋದಕ್ಕೆ ಸಾಕ್ಷಿ. ಸ್ವಯಂ ಮುಜಾದ ಕವಿ ಶಬ್ದಕ್ಕೆ ಸಂಸ್ಕೃತದಲ್ಲಿ ಪಂಡಿತ ಅಂತಾನೆ ಮೊದಲನೇ ಅರ್ಥ. ಸಂಖ್ಯಾವಾನ್ ಪಂಡಿತ ಕವಿ ಜನ್ಮಾಧ್ಯಯತೋ ಅನ್ವಯಾಧಿಕರ ಸತ್ಯ ಅರ್ಥೇಶ್ವಭಿಗ್ಧಸ್ವರ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಬ್ರಹ್ಮದೇವರನ್ನ ಆದಿ ಜ್ಞಾನಿಗಳು ಅಂತ ಕರೆದಿದ್ದ. ಇದೆಲ್ಲ ಯೋಚನೆ ಮಾಡಿದರೆ ಭಾರತೀಯ ಸ್ತೋತ್ರಕ್ಕೆ ಎಷ್ಟೆಲ್ಲ ಹಿನ್ನೆಲೆ ನಮಗೆ ಬೇಕು. ಅವನ್ನೇನು ಕೇಳಬೇಕು ಮತ್ತೆ ಅವನ್ನೇನು ಕೇಳಬೇಕು? ಸುಮತಿಯನ್ನು ಕೇಳಬೇಕು, ಅವಿದ್ಯೆಯನ್ನು ಹೋಗಲಾಡಿಸಂತ ಕೇಳಬೇಕು. ಅವಿದ್ಯೆಯನ್ನು ಬಿಟ್ಟು ನಿಮ್ಗೆ ಹೋಗಲಾಡಿಸೋದು ಏನು ಕೇಳಿದ್ರು ಕೂಡ ಇವತ್ತು ಯಾರೇ ಸರಸ್ವತಿ ಪೂಜೆ ಮಾಡಿ, ಮನೆ ವೇದವ್ಯಾಸ ಪೂಜೆ ಆಗಿದೆ, ಯಾರೇ ಪೂಜೆ ಮಾಡಲಿ ಅವರು ಏನೇನೋ ಕೇಳ್ತಾರೆ ಹೊರತು ವಿದ್ಯೆ ಅಲ್ಲ. ನಿನ್ನ ಸರಸ್ವತಿ ನಿನ್ನೆದು ಅನೇಕ ಕನ್ಫ್ಯೂಷನ್ ಇರುತ್ತೆ. ಸರಸ್ವತಿ ಪೂಜೆ ಅಂತ ಕೆಲವರು, ವೇದವ್ಯಾಸ ಪೂಜೆ ಅಂತ ಕೆಲವರು, ಕೆಲವರು ಪೂಜೆನೇ ಅಲ್ಲ ಪುಸ್ತಕದ ಪೂಜೆ ಅಷ್ಟೇ, ಯಾವ್ದು ಇರೋದೇ ಇಲ್ಲ. ಕೆಲವರು ವೇದವಾಲ ಹಾಕಿ ಚೀಟ್ ಪಾಡುಗಳು ಅಂತ ಅಷ್ಟೇ, ಇನ್ನೇನಿಲ್ಲ. ಸರಸ್ವತಿ ಪೂಜೆನ ವೇದವ್ಯಾಸ ಪೂಜೆನ ಹಾಕಿದ್ರೆ ಎರಡರೂ ವೇದವ್ಯಾಸ ಪೂಜೆ ಅಂತಾನೆ ಸರಸ್ವತಿ ಪೂಜೆ ಅಂತಾನೆ ಕರೀತಾರೆ. ಅವೆಷ್ಟವರು ಸರಸ್ವತಿ ಪೂಜೆ ಅಂತಾನೆ, ವೇದವ್ಯಾಸ ಹೆಸರು ಬೇಕಿಲ್ಲ ಅವರಿಗೆ, ಸರಸ್ವತಿ ಪೂಜೆ ಅಂತಾನೆ ಕರೀರು. ಅವ್ರ ಪಕ್ಕ ಸರಸ್ವತಿ ಯಾವ್ದು ಗೊತ್ತಾ, ಆ ಸ್ಕೂಲ್ ಪುಸ್ತಕ ಸರಸ್ವತಿ ಅವರಿಗೆ ಅಷ್ಟೇ. ಅದಾದ್ರೆ ಲೌಕಿಕ ವಿದ್ಯೆ ಸರಸ್ವತಿ, ಸರ್ವಮೂಲ ಗ್ರಂಥಿ ಪೂಜೆ ಮಾಡೋದಿಲ್ಲ. ಟೆಕ್ಸ್ಟ್ ಬುಕ್ ಏನೋ ಬರ್ಕೊಂಡ್ಬಿಟ್ಟಿರ್ತಾರೆ, ಗೈಡ್ ಗೈಡ್ ನೋಟ್ಸ್ ಎಲ್ಲ ಸೇರಿಸ್ಬಿಟ್ಟಿರ್ತಾರೆ. ಅದಲ್ಲ ಸರಸ್ವತಿ ಪೂಜೆ ಎಂಬ ಹೆಸರು ತಪ್ಪ, ವೇದವ್ಯಾಸ ಪೂಜೆ ಎಂಬ ಹೆಸರು ಸರಿ. ಯಾವ ಸರಿ ಹೇಗಿದ್ರೆ ಹೇಳ್ತಾರೆ, ಸರಸ್ವತಿ ಪೂಜೆನೂ ಸರಿ, ವೇದವ್ಯಾಸ ಪೂಜೆನೂ ಸರಿ ಹೆಸರು. ಸರಸ್ವತಿ ಪೂಜೆ ಅಂದ್ರೆ ಅಭಿಮಾನಿ ದೇವತೆ ಹೆಸರು ಹೇಳ್ತೇವೆ, ಅದೇ ವೇದವ್ಯಾಸ ಪೂಜೆ ಪ್ರತಿಪಾದ್ಯ ದೇವತೆ ಹೆಸರು ಹೇಳ್ತೀವಿ. ಎರಡು ಕರೆಕ್ಟ್, ಪ್ರತಿಪಾದ್ಯ ದೇವತೆ ವೇದವ್ಯಾಸ ದೇವರು, ಅಭಿಮಾನಿ ದೇವತೆ ಸರಸ್ವತಿ ದೇವಿ, ಎರಡು ಕರೆಕ್ಟ್. ಶ್ರುತಿ ಪತ್ರ ಹೇಳ್ತಾರೆ, ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರಗತಿಗಳಿಗೆ ಅಭಿಮಾನಿ. ವೇದಾದ ಸಮಸ್ತ ಶಾಸ್ತ್ರ ಅಭಿಮಾನಿ ದೇವತೆ ಆದ್ದರಿಂದ ಅವರು ಸಾಗುಳ ಮನೆ ಬಂದರು, ರಾಮದೇವರ ಮನೆ ಬಂದರು, ಲೆಕ್ಕ ಹಾಕಿ ಪಟತ್ ಕರೆದ್ರು. ಸಾಗುಳು ಬಂದರು, ರಾಮದೇವರು ಬಂದರು, ಸಾಧುಗಳು ಬಂದರು ಅಂದರೆ ಗುರುಗಳು ಬಂದರು, ರಾಮದೇವರು ದೇವರು ಬಂದರು ಅಷ್ಟೇ. ಎರಡು ಕರೆಕ್ಟೇ, ಸರಸ್ವತಿ ಪೂಜೆನೂ ಕರೆಕ್ಟು, ವೇದವ್ಯಾಸ ಪೂಜೆನೂ ಕರೆಕ್ಟ್. ಅದು ಅರ್ಥ ಗೊತ್ತಿದ್ರೆ ಎರಡಕ್ಕೂ ಅರ್ಥ ಆಗುತ್ತೆ. ಈ ಕನ್ಫ್ಯೂಷನ್ ಬೆಳಗ್ಗೆ ಬಿಟ್ಟು ಡಿಸೈಡ್ ಆಗೋರು ಪೂಜೆ ಮಾಡೋದು ಬೇಡ, ತಿನ್ನಿಕೆಲ್ಲ ಡಿಸೈಡ್ ಮಾಡ್ಕೊಂಡು ಹೇಳಿ ಆಮೇಲೆ ಮಾಡೋಣ ಅಂತ ಕೂತ್ಕೊಂಡ್ರೆ ಇವನು ಒಂದು ನಿಮ್ಮನೆ ಯೋಗ್ಯತೆ ಡಿಸೈಡ್ ಆಗೋದು ಲೆಕ್ಕ ಅಲ್ಲಿಗೆ ಅಷ್ಟೇ. ಸರಿಯಲ್ಲ. ಅದಕ್ಕೆ ಹೇಳಿದೆ, ಸರಸ್ವತಿ ಪೂಜೆ ಮಾಡೋದಕ್ಕೆ ಅನುಸಂಧಾನ ಕೊಡೋದಕ್ಕೂ ಈ ಮಾತು ಬೇಕು. ಪೂರ್ವಭೀಮಾಜ್ಞೆಯಾದೆ ಮಧ್ಯ ಮಧ್ವಾಚಾರ್ಯ ಬರ್ತಾರೆ. ಅದಕ್ಕೆ ಭಾರತಿ ರಮಣ ಅವರು, ಭಾರತೀಯರು ಆದ್ದೇನೆ ಮಧ್ಯ ಗಂಡ ಬೇಕೇ ಬೇಕು, ಭಾರತೀಯ ರಮಣ ಲಕ್ಷ್ಮೀ ರಮಣ, ಭಾರತೀಯ ರಮಣ ಮೂಲಕ ಲಕ್ಷ್ಮೀ ರಮಣ ಪೂಜೆ ಮಾಡೋದೇ ಅದು ಸರಸ್ವತಿ ಪೂಜೆ, ವೇದವ್ಯಾಸ ಪೂಜೆ. ಅದಕ್ಕೆ ಒಳ್ಳೆ ದೇಶಗಳು, ಮೂಲೇನ ಆವಾಹಯೇ ದೇವಿ ಶ್ರವಣೇನ ವಿಸರ್ಜೆಯೇ ಅಂತ ಕರೆದಿಲ್ಲ. ಮೂಲೇನ ಆವಾಹಯೇ, ಮೂಲ ನಕ್ಷತ್ರ ದಿವಸ ಆವಾಹನ ಮಾಡಬೇಕು. ಶ್ರವಣ ನಕ್ಷತ್ರ ಇವತ್ತು ಶ್ರವಣ ನಕ್ಷತ್ರ, ಅದಕ್ಕೆ ಇವತ್ತು ವಿಸರ್ಜನೆ ಮಾಡಬೇಕು. ಶ್ರವಣ ನಕ್ಷತ್ರದಿಂದ ವಿಸರ್ಜನೆ ಮಾಡಬೇಕು. ಆದರೆ ಮೂಲದಿಂದ ಆವಾಹನೆ, ಶ್ರವಣದಿಂದ ವಿಸರ್ಜನೆ. ಮೂಲದಿಂದ ಅಂದ್ರೆ ಸರ್ವಮೂಲೇನ ಆವಾಹಯೇ ದೇವಿ, ಸರ್ವಮೂಲಗಳ ಮೂಲಕ ಆಹ್ವಾನ ಮಾಡಬೇಕೇ ಹೊರತು ಬೇರೆ ಗ್ರಂಥ ತಪ್ಪಾಠ ಇರುತ್ತೆ. ಕ್ವಚಿತ್ ಗ್ರಂಥ ಅಂತ ಕ್ಷಿಪಂಚಿ, ಕ್ವಚಿತ್ ಅಂತರಿತಾನತಿ. ಆದ್ದರಿಂದ ಶುದ್ಧ ಶಾಸ್ತ್ರ ಸರ್ವಮೂಲೇನ ಆವಾಹಯೇ ದೇವಿ. ಇನ್ನು ವಿಸರ್ಜನೆ ಅಂದ್ರೆ ಏನು, ಏನ್ ಮಾಡ್ತೇವೆ ಗಂಟೆ ಭಾಷೆಗೆ ಅಂದ್ರೆ ವಿಸರ್ಜನೆ ಮುಗಿದ್ರೆ ಅದಲ್ಲ ವಿಸರ್ಜನೆ. ಶ್ರವಣೇನ ವಿಸರ್ಜೆಯೇ, ಶ್ರವಣ ಮಾಡೋದು ವಿಸರ್ಜನೆ, ಪಾಠಗಳಿಗೆ ಶುರು ಮಾಡಿದ ಅದಕ್ಕೆ ವಿಸರ್ಜನೆ ಅಂತಾನೆ ಹೊರತು ನಮ್ಮ ಪ್ರಕಾರ ಯಾಕಾಗೋದಿಲ್ಲ ಅಂದ್ರೆ ಶ್ರವಣಂತೂ ವಿಸರ್ಜೆಯೇ, ಶ್ರವಣನೇ ಬಿಡಬೇಕು ಅಂತ ನಾವು ತಿಳ್ಕೊಂಡಿರೋದು. ಇವತ್ತು ಅದಕ್ಕೆ ಅಪಾರ್ಥ ಇದೆ. ಶ್ರವಣದ ಮೂಲಕ ಆಚಾರ್ಯರು ಬದಲಿಗೆ ಹೋದರು, ಗೀತಾ ಭಾಷೆ ಒಪ್ಪಿಸಿದ್ರು, ಪುಸ್ತಕ ಮುಂದೆ ಇರಲಿಲ್ಲ, ಪಾಠ ಹೇಳಿದ್ರು. ಅದನ್ನು ಒಪ್ಪಿಸೋದು ಅಂತ ಕರೀತಾರೆ. ಪಾಠ ಹೇಳೋದ್ರೆ ಒಪ್ಪಿಸೋದನ್ನ ಒಪ್ಪಿಸೋದು ಪಾಠ ಹೇಳೋದು ಅಂತ ಅರ್ಥ ಹೇಗೋ, ವೇದವ್ಯಾಸ ಪೂಜೆ ಮುಗಿತು, ಸರಸ್ವತಿ ಪೂಜೆ ಮುಗಿತು ಅಂದ್ರೆ ಪಾಠ ಶುರುವಾಯಿತು ಅಂತ ಅರ್ಥ. ನಾವು ಯಾತಕ್ಕೆ ಅರ್ಥ ಇಟ್ಕೊಂಡಿಲ್ಲ ಅಂದ್ರೆ ಪಾಠಕ್ಕೆ ಹೋಗಬೇಕಾಯ್ತು ಸಂಕ, ಅದಕ್ಕೆ ಅರ್ಥ ಚೇಂಜ್ ಮಾಡಿಬಿಟ್ಟಿದೆ. ಹೋಗಬಾರ್ದು ಅಂತ ಹೋಗಬಾರ್ದು ಅನ್ನೋದು ಪೂಜೆ ಬಿಟ್ಟಿದ್ದಾರೆ ಹೊರತು ನಿಜವಾಗ್ಲೂ ಕೂಡ ವರ್ಷಕ್ಕೆ 3 ದಿವಸರಷ್ಟು ಪಾಠ, 3 ದಿವಸ ಪಾಠ ಇಲ್ಲ. ನಮ್ಗೆ 3 ದಿವಸವೂ ಪಾಠ ಇಲ್ಲ ಅದು ಪ್ರತಿ 3 ದಿವಸ ಮಾತ್ರ ಪಾಠ ಇಲ್ಲ ಅಂದ್ರೆ 3 ದಿವಸನೂ ಪಾಠ ಇರುತ್ತೆ. ವೇದವ್ಯಾಸರು ಅವತ್ತು ಕಟ್ಟೋದು ಜನ್ಮ ಪೂರ್ತಿ ಕಟ್ಟಿಟ್ಟಿರೋದು ಜಾಸ್ತಿ, ಬಿಚ್ಚಿದ್ದು ಗೊತ್ತೇ ಇಲ್ಲ, ಕಟ್ಟಿಟ್ಟಿರೋದೇ ಆಗಿರ್ತದೆ. ರಾಸ ಬೇರೆ ಪುಸ್ತಕ ಕಟ್ಟಿರೋದು ಅಂತ ಆಗಿಬಿಟ್ಟಿದೆ ಅಷ್ಟೇ. ಅದಲ್ಲ, ಅದು ಕಟ್ಟಿರೋದಕ್ಕೆ ಅರ್ಥ ಏನು ಗೊತ್ತಾ, ಅಸ್ಥಿ ಸೋದಿದ್ದನ್ನ ಗಟ್ಟಿಯಾಗಿ ಕಟ್ಟಾಕೊಳ್ಳೋದು, ಮನನ ಮಾಡೋದು ಅಂತ. ಕಟ್ಟಿ ಹಾಕೋದನ್ನು ಮನನ ಮಾಡೋದು, ಬರೀ ಹೋಗೋ ಅಭ್ಯಾಸ ಇದ್ದಿದ್ರೆ ಮೆಕ್ಯಾನಿಕಲ್ ಆಗ್ತೀವಿ. ಅದು ವೇದವ್ಯಾಸರ ಪೂಜೆ, ಅದು ವೇದವ್ಯಾಸರ ಪ್ರತಿಪಾದ್ಯರು ಅಂತ ಭಾವನೆ ಬಂದರೆ ಅದು ಸಾರ್ಥಕ. ಈಗ ವಿಜಯದಶಮಿ ಹಬ್ಬ ವಿಶೇಷವಾಗಿ ದಾನ ಕಾರ್ಯದ ಸಂಕೇತ. ಸ್ವಾರಸ್ಯರಣ ಮಧ್ಯಾಹ್ನ ವಿಜಯದಶಮಿ ಅವತಾರ ಮಾಡಿ ಯಾತಕ್ಕೆ ಕೊಟ್ಟ, ಅವತ್ತು ಶ್ರವಣ ನಕ್ಷತ್ರ, ಅವತ್ತು ಪಾಠ ಶುರುವಾಗಬೇಕು. ಜಗತ್ತಿಯ ಪಾಠ ಹೇಳಕ್ಕೆ ಬಂದವರು, ಅದಕ್ಕೆ ಅವತ್ತು ಅವತಾರ ಮಾಡಿದ್ದಾರೆ ಆಚಾರ್ಯ. ಜಗತ್ತಿಯ ಪಾಠ ಮಾಡಕ್ಕೆ ಬಂದು ತ್ರೈಲೋಕ್ಯಾಚಾರ್ಯರಾದ್ರಿಂದ ವಿಜಯದಶಮಿ ಯಾತ ಕಾರ್ಯಕೊಂಡ್ರು ಅಂದ್ರೆ ಅವತ್ತಿಂದ ಪಾಠ ಶುರುವಾಗಬೇಕು. ಆಚಾರ ಬರೋದಕ್ಕಿಂತ ಪಾಠಗಳು ಹೆಚ್ಚೋಗಿತ್ತು, ಅದ್ವೈತ ವಿಗಾಯವಾದ ಪಾಠ ಅಂತ ಯಾರು ಕರೀತಾರೆ. ಆದ್ದರಿಂದ ನಿಜವಾದ ಪಾಠ ಶುರು ಮಾಡಿ ಬಂದವರಾದ್ರಿಂದ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ವೇರಾನನೋ ಭುವನ ಜೀವನ ಮಾಭಾಷೆ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಸೊ ಪಾಠಕ್ಕೆ ಒಳ್ಳೆ ಮುಹೂರ್ತ ಬೇಕಲ್ಲ, ವಿಜಯದಶಮಿ ಅವತಾರ ಮಾಡಿ. ಆದ್ರಿಂದ ಆಚಾರ್ಯ ಜಯಂತಿ ಮಧ್ಯ ಜಯಂತಿ ವಿಜಯದಶಮಿ ಆಗಲಿಕ್ಕೆ ಕಾರಣ ಅದೇ. ಅದೆಲ್ಲ ನಿನ್ನೆ ದಿವಸ ಅನೇಕರಿಗೆ ಗೊತ್ತಿರೋ ಭಾರಿ ಸ್ವಾರಸ್ಯ ಇತ್ತು ನಿನ್ನೆ ವಿಜಯದಶಮಿ. ಯಾತಕ್ಕೆ ಬಹಳ ಅಪೂರ್ವ ವಿಜಯದಶಮಿ ನಿನ್ನೆ ದಿವಸ ಅಂದ್ರೆ ಆಚಾರ್ಯ ಅವತಾರ ಮಾಡಿದ್ದು ಆಶೀರ್ಷ ಮಾಸ ಶುಕ್ಲಪಕ್ಷ ವಿಜಯದಶಮಿ ಅದೆಲ್ಲ ಪ್ರತಿ ವರ್ಷನೂ ಬರುತ್ತೆ. ಆದ್ರೆ ಒಂದು ವಿಶೇಷಾಂಶವನ್ನು ಹೇಳ್ತಾರೆ, ಅವತ್ತು ಸೋಮವಾರ ಆಗಿತ್ತು ಅಂತ ಹೇಳ್ತಾರೆ. ನಿನ್ನೆ ಸೋಮವಾರ ಆಗಿತ್ತು, ಅದಕ್ಕೆ ವಿಶೇಷವಾದ ಪರ್ವಕಾಲ, ವಿಶೇಷವಾದ ಪರ್ವಕಾಲ. ಅದರಿಂದ ಅನೇಕರು ಗಮನಿಸಿರೋದಿಲ್ಲ, ಅವತ್ತು ಇಬ್ಬರೇ ಗಮನಿಸಿರೋದಿಲ್ಲ, ಸೋಮವಾರ ಮಂಗಳವಾರ ಅರಿಬೇಕು ಅವರಿಗೆ. ಭದ್ರಾಚಾರ್ಯರು ಭದ್ರ ಬಣೇಕರಿಗೆಲ್ಲ ವಿಜಯದಶಮಿ ಅಂದ್ರೆ ಬರೀ ಸಾಮಾನ್ಯ ಹಬ್ಬ, ಮಾಧ್ವರ ಹಬ್ಬ, ವೈಷ್ಣವ ಹಬ್ಬ. ಮಧ್ವಾಚಾರ್ಯ ಜಯಂತಿ ಒಂದು, ಬುದ್ಧ ಜಯಂತಿ ಒಂದು. ಮತ್ತೆ ಬುದ್ಧರೂಪಿ ಪರಮಾತ್ಮ ಅವತಾರ ಮಾಡಿದ ಸಲ ವಿಜಯದಶಮಿ. ಸೊ ಬುದ್ಧ ಜಯಂತಿ, ಮಧ್ವ ಜಯಂತಿ. ಬುದ್ಧ ರೂಪ ಭಗವಂತನ ಮೋಹಕ ರೂಪ, ಮಧ್ವರೂಪ ವೇದವ್ಯಾಸ ಆಚಾರ್ಯರ ತಾರಕ ರೂಪ. ಅದು ಮೋಹಕ ರೂಪ, ಇದು ತಾರಕ ರೂಪ. ಮೋಹಕ ರೂಪದಿಂದ ಪರಮಾತ್ಮ ಕೊಟ್ಟಿದ್ದ ಜ್ಞಾನವನ್ನ ಪರಮಾತ್ಮನೇ ಅಪ್ಪಣೆ ಮಾಡಿ ಈ ತಾರಕ ರೂಪದ ವೃದ್ಧಾಚಾರ್ಯಂತ ಉದ್ದೇಶ ಮಾಡಿಸಿಬಿಟ್ಟ. ವಿಜಯಶ್ರೀಮ ಸುಮ್ಮನೆ ಬಂದಿದ್ದಲ್ಲ, ಅನೇಕ ತಾತ್ವಿಕ ವ್ಯಾಖ್ಯಾನಗಳನ್ನು ಬಂದಿರೋ. ಅದಕ್ಕೆ ಸುವಿದ್ಯ ದ್ರವಿಡದ ವಿಜಿತ ದ್ರೌಪದಿ ರುದ್ರಪತ್ನಿಯ ದ್ಯುದ್ರಿಕ್ತ ವಿಜಿತ ಅಂತ ಕರೀತಾರೆ. ವಿಜಿತ ಅಂದ್ರೇನು? ವೆಲ್ ನೋನ್ ಅಂತ ಬಂದು ಬಂದಿತ್ತು. ತ್ರಿಭುವನ ವಿಜಿತ ಶ್ರೀಮದ್ ದುಷ್ಟ ನಿಷ್ಠಾಚಿಗೊಳಗುರು ತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ರಜತ ಜಲಜಲ ಸತ್ತಾಂಸವೋಸ್ಮಾನ್ ಪುನಂತು ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ವಿಜಿತ. ಅಲ್ಲಿ ಬಂದಿತ್ತು. ಇಲ್ಲಿ ವಿಜಿತ ಅಂತ ಮತ್ತೆ ಹೇಳಿದ. ವಿಜಿತ ಅಂದ್ರೆ ನೋನ್. ಎಲ್ಲಿ ನೋನು? ತ್ರಿಭುವನ ವಿಜಿತ. ಕೆಲವರು ನಮ್ಮೂರಲ್ಲೇ ವರ್ಡ್ ಫೇಮಸ್ ಅಂತಾರೆ. ಊರಲ್ಲಿ ವರ್ಡ್ ಫೇಮಸ್, ವರ್ಡ್ ಫೇಮಸ್ ಆಗಿರ್ತಾನ ಅವನು. ಊರಲ್ಲಿ ಫೇಮಸ್ ಅಷ್ಟೇ, ಊರಲ್ಲಿ ವರ್ಡ್ ಫೇಮಸ್ ಅಂದ್ರೆ ಊರ ವರ್ಡ್ ಆಗಾಗತ್ತವನು. ಕೂಪಮಂಡು ಕನ್ಯಾಯ ಆಗಲ್ಲ. ತ್ರಿಭುವನ ವಿಜಿತ, ಮೂರು ಲೋಕದಲ್ಲಿ ವಿಜಿತರಾದವರು ಏನಂತ? ಸಾಕ್ಷಾತ್ ಅವಿದ್ಯೆಯನ್ನು ತೆಗೆದಾಕ್ತಕ್ಕಂಥ ವಿದ್ಯಾಭಿಮಾನಿ ದೇವತೆ ಅಂತ ಹೇಳಿ ಸರ್ವಶಾಸ್ತ್ರದ ಪ್ರತಿಪಾದ್ಯರಾದವರು. ಅಂಥ ಭಾರತೀ ದೇವಿ ನಿಮ್ಮ ಪತ್ನಿ. ಅವರು ನಮ್ಮ ಅವಿದ್ಯಾಂತೆಯನ್ನು ಹೋಗಲಾಡಿಸಬೇಕು. ವಿಶೇಷವಾದಂಥ ಶಾಸ್ತ್ರ ರಚನಾದಿ ಸಾಮರ್ಥ್ಯವನ್ನು ಕೊಡಬೇಕು. ಕಷ್ಟ ಬರೀತಕ್ಕಂಥ ಶಾಸ್ತ್ರ ಕೊಡಬೇಕು. ಅದೆಲ್ಲ ನೀ ಹೇಳಿದರೆ ಸಾಧ್ಯ. ಆದ್ದರಿಂದ ಪೂರ್ವಭೀಮ್ ಆಜ್ಞೇಯಾತೆ, ಅದು ಭಾರತೀ ಸ್ತೋತ್ರ, ವಾಯುಸ್ತೋತ್ರ ಮತ್ತು ಹರಿಸ್ತೋತ್ರ ಎಲ್ಲ ಸ್ತೋತ್ರವಾಗಿ ಮಾಡಿದ್ದು ಇದರ ವೈಶಿಷ್ಟ್ಯ. ಈ ಹಿನ್ನೆಲೆಯಲ್ಲಿ ವಾಯುಸ್ಥಿತಿ ಒಂದು ಹೇಳಿದರೆ ಎಲ್ಲ ಸ್ಥಿತಿ ಯಾತಕ್ಕೆ ಬರುತ್ತೆ, ಎಲ್ಲ ರೆಫರೆನ್ಸ್ ಬರ್ತಾ ಹೋಗುತ್ತಾರೆ. ವಿದ್ಯೆ ಬರಲೇಬೇಕಲ್ಲ, ಎಲ್ಲ ಲಕ್ಷ್ಮಿ ರೆಫರೆನ್ಸ್ ಬರುತ್ತೆ. ಶ್ರೀಮದ್ ವಿಷ್ಣು ಶುರುವಾಗದ ಶ್ರೀಕಾರದಿಂದ ಲಕ್ಷ್ಮಿ ರೆಫರೆನ್ಸ್ ಬಂತು. ಇವರ ಗುರುದೇವತೆಗಳೆಲ್ಲ ಬಂದಿರಲ್ಲ, ಕಿಂಕರ ಶಂಕರಾಧ್ಯಾಹ ಬಂತು. ಮತ್ತೆ ಪಿರಿಂಚಿ ಶಕರ ವೇಗಪಾನಂತ ರುದ್ರೇಂದ್ರ ಪೂರ್ವೇಶು ಎಲ್ಲ ದೇವತೆಗಳ ಹೆಸರು ಬಂತು. ವಾಯುಸ್ಥಿತಿ ಎಂಬುದು ಟೋಟಲ್ ಇಡೀ ಸಿದ್ಧಾಂತ ಗೊತ್ತಿದ್ದವರು ವಾಯುಸ್ಥಿತಿಯನ್ನ ಹೇಳೋದು, ಅದನ್ನ ಕೇಳೋದು ಅಂದ್ರೆ ಸಮಸ್ತ ಶಾಸ್ತ್ರಾರ್ಥವನ್ನು ಮನನ ಮಾಡಲಿಕ್ಕೆ ಒಳ್ಳೆ ಅವಕಾಶ ಸಿಕ್ಕ ಜಾಗ. ಅದಕ್ಕೋಸ್ಕರ ಹೇಳ್ತಾರೆ ಪೂರ್ವಭೀಮ್ ಆಜ್ಞೆಯಾತೆ. ಹೇ ಪೂರ್ವಭೀಮಾ, ತೇ ಆಜ್ಞೆಯ ತೇ ದಯಿತ ತ್ರಿಭುವನ ವಿಜಿತ ದ್ರೌಪದಿ ರುದ್ರಪತ್ಯ ದುರುದ್ಯಕ್ತ ಅವಿದ್ಯಾ ನಿದ್ರಾ ನಿದ್ರಾವ್ಯ ರಚನಪಟ ಮತ ಆಪಾದ್ಯ ನಮ್ಮನ್ನ ಕಾಪಾಡಲಿ. ಇದು ಆ ಸ್ತೋತ್ರದ ಭಾವ. ಈ ಭಾರತೀಯ ಸ್ತೋತ್ರವಾಗಿ ಆ ಭಾಗ ಮುಗಿತು. ಮುಂದೆ ಇನ್ನೊಂದು ಸ್ತೋತ್ರ ಮಾಡ್ತಾರೆ. ಯಾಭ್ಯಾಂ ಶುಶ್ರೂಷು ರಾಶಿ ಕುರುಕುಲ ಜನನೇ ಛತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬೃಂಹಿತಾಭ್ಯಾಂ ಶಿಶುಸುಖ ವಪುಷ ನಿತ್ಯ ಜ್ಞಾನಸ್ಪದಾಭ್ಯಾಂ ಯುವಚನ ವಿಷಯಾಭ್ಯಾಂ ಉಭಾಭ್ಯಾಂ ಅಮುಭ್ಯಾಂ ತುಭ್ಯಂಚ ಕ್ಷೇಮದೇಭ್ಯ ಸರಸಿಜ ವಿರಸಲ್ಲೋಚನೆಭ್ಯೋ ನಮಸ್ತು. ಎಷ್ಟು ಅಪೂರ್ವ ಸ್ತೋತ್ರ ಅಂದ್ರೆ ಆಚಾರ್ಯರು ಎರಡು ರೂಪ ಆಗಬೇಕು, ದೇವರು ಎರಡು ರೂಪ ಆಗಬೇಕು. ಯಾಭ್ಯಾಂ ಶುಶ್ರೂಷು ರಾಶಿ ಕುರುಕುಲ ಜನನೇ ಛತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬೃಂಭಿತಾಭ್ಯಾಂ ಚಿತಿಸುಖ ವಪುಷ ಚಿತಿಸುಖ ವಪುಷ ನಿರ್ಭೇದಾಭ್ಯಾಂ ವಿಶೇಷಾಭ್ಯಾಂ ಮತ್ತೆ ದ್ವಿವಚನ ವಿಷಯಾಭ್ಯಾಂ ಗುಹಾಭ್ಯಾಂ ತುಭ್ಯಂಚ ಕ್ಷೇಮದೇಭ್ಯ ಸರಸಿಜ ವಿರಸಲ್ಲೋಚನೆಭ್ಯೋ ನಮೋಸ್ತು. ನೀವೆಲ್ಲ ಮಧ್ವರೂಪದಿಂದ ಬಂದಿರಿ. ಈಗ ಯಾತಕ್ಕೆ ಬಂದಿರಿ ಅಂದರೆ ಯಾಭ್ಯಾಂ ಶುಶ್ರೂಷು ಇಬ್ಬರ ಸೇವೆ ಮಾಡಕ್ಕೆ ಬಂದಿರಿ ಅಂತ ಹೇಳ್ತಾರೆ. ಇಬ್ಬರ ಸೇವೆ ಮಾಡಕ್ಕೆ ಬಂದಿರಿ. ಇಬ್ಬರು ಯಾರು? ಕೃಷ್ಣ ನಾಮಾಸ್ಪದಾಭ್ಯಾಂ. ಇಬ್ಬರು ಕೃಷ್ಣಾಂಚಿತನವರೇ, ಇಬ್ಬರು ಕೃಷ್ಣಾಂಚಿತನವರೇ. ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಕೃಷ್ಣನಾಮ ಆಸ್ಪದಾಭ್ಯಾಂ ಶುಶ್ರೂಷು ಆಸಿ. ಇಬ್ಬರ ಸೇವೆಗೋಸ್ಕರ ಬಂದವರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಧ್ವಯುಗದ ಎರಡನೇ ಶ್ಲೋಕ ಅರ್ಥ ಆಗ್ತದೆ. ಅನಾಕುಲಂ ಗೋಕುಲ ಮುಲ್ಲಲಾತ ಯತ್ಪಾಲಿತಂ ನಿತ್ಯಮನಾ ವಿಲಾತ್ಮ ತಸ್ಮೈ ನಮೋ ನೀರದ ನೀಲ ಪಾತೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಅಲ್ಲೂ ಕೂಡ ಮಗ ನಾರಾಯಣ ಪಂಡಿತರು ಹಾಗೆ ಬರೋದು, ಅಪ್ಪ ಹೀಗೆ ಬರೋದು. ಅವರ ಆ ಶ್ಲೋಕ ವ್ಯಾಖ್ಯಾನದಂತೆ ಮಾಡ್ತಾ ಅವರು ಇನ್ನೂ ಜೋಡಿಸಿಬಿಟ್ರು. ಇಬ್ಬರು ಕೃಷ್ಣ ಅಂತ ಹೆಸರು ಬಂತು ಅಂತ ಹೇಳಿಬಿಟ್ರು. ಇಬ್ಬರಿಗೂ ಕೃಷ್ಣ ಯಾತಕ್ಕೆ ಹೆಸರು ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ವ್ಯಾಖ್ಯಾನ ಇದ್ದಾಗೆ. ಅನಾಕುಲಂ ಗೋಕುಲ ಮುಲ್ಲಲಾತ, ಇಬ್ರು ಗೋಕುಲ ಕಾಪಾಡಿದವರೇ, ಇಬ್ರು ಗೋಕುಲ ಕಾಪಾಡಿದ ಆ ಕೃಷ್ಣ ಈ ಗೋಕುಲ ಕಾಪಾಡಿದ. ವೇದವ್ಯಾಸರ ಗೋ ಅಂದ್ರೆ ಶಾಸ್ತ್ರ, ಶಾಸ್ತ್ರ ಸಮುದಾಯವನ್ನು ಕಾಪಾಡಿದ್ರು. ಸೊ ಇಬ್ಬರಿಗೆ ಸರಿ ಹೋಗ್ತಾರೆ. ಅನಾಕುಲಂ ಗೋಕುಲ ಮುಲ್ಲಲಾತ. ಮೊದಲು ಏನಾಗಿತ್ತು? ಆ ವೃಷಭಾಸುರ ರಾಸುರ ಅಸುರ ಎಲ್ಲ ಬಂದಾಗೆಲ್ಲ ಡಿಸ್ಟರ್ಬ್ ಆಗ್ತಿತ್ತು, ಅದನ್ನು ಕೃಷ್ಣ ಕಾಪಾಡಿದ. ಇವರು ಪ್ರಕ್ಷೇಪಾದಿಗಳನ್ನು ಡಿಸ್ಟರ್ಬ್ ಮಾಡಿದ್ರು, ಇವರು ಸರಿ ಮಾಡಿದ್ರು. ಅನಾಕುಲಂ ಗೋಕುಲ ಮುಲ್ಲಲಾತ ಯತ್ಪಾದಿತಂ ನಿತ್ಯ ಮನಾವಿಲಾತ್ಮ. ಗೋವುಗಳು ಯಾವಾಗಲೂ ಶುದ್ಧ, ಗೋಗಳಲ್ಲಿ ಮೈಲಿಗೆ ಹೆಸರೇ ಇಲ್ಲ, ನೆನಪಿರಬೇಕು. ವೀರಗಳು ಯಾವಾಗಲೂ ಶುದ್ಧ ಅಪೌರುಷೇಯವಾದ್ದರಿಂದ ಎರಡನ್ನೇ ಹಾಗೆ ಮ್ಯಾಚ್ ಮಾಡ್ತಾರೆ. ಗೋವುಗಳಲ್ಲಿ ಈ ಕರಿ ಗೋವು ಬಿಳಿ ಗೋವು ಅಂತ ವ್ಯತ್ಯಾಸ ಮಾಡಬಾರದು ಅಂತ ಹೇಳ್ತಾರೆ. ಕರಿಗೋವು ಬಿಳಿಗೋವು ಅಂತ ಮಾಡಿದ್ರೆ ಮಹಾಪಾಪದ ಆಚಾರ ಹೇಳ್ತಾರೆ. ಕೃಷ್ಣಾವೃತ ಮಾಡುವಲ್ಲಿ ಬರೀತಾರೆ, ಯಥಾದೇ ದೈವ ಹಂತವ್ಯ ಶುಕ್ಲಾ ಕೃಷ್ಣೇತಿ ಭಾಮಿನಿ. ಗೋ ಹತ್ಯೆ ಮಾಡಬಾರದು ಅಂದ್ರೆ ಬಿಳಿಗೋವನ್ನು ಕೊಡಬಾರದು, ಕರಿಗೋವನ್ನು ಕೊಡಬಾರದು ಅಂತ ಕೇಳಿದ್ರೆ ಗೋವನ್ನೇ ಕೊಲ್ಲಬಾರದು. ಅದೇ ರೀತಿನೇ ಶಾಸ್ತ್ರಗಳು ಅಂದ್ರೆ ಶಾಸ್ತ್ರಗಳು, ವೇದಗಳು ನಿರ್ದೋಷ ಅಪೌರುಷೇಯತ್ವ, ಪುನಃ ಇತಿಹಾಸಾದಿಗಳು ನಿರ್ದೋಷ. ಯಾಕೆ? ವೇದ ಗ್ರಹೀತತ್ವ ಅಂತ ಹೇಳ್ತಾರೆ. ವೇದಗಳು ಪ್ರಮಾಣ, ವೇದಗಳು ಪ್ರಮಾಣ ಅಂತ ಕರೆದಿದ್ದೆಲ್ಲ ಪ್ರಮಾಣ ಆ ರೀತಿಯಾಗಿ. ಅದಕ್ಕೆ ಇತಿಹಾಸ ಪುರಾಣ ಪಂಚಮೋ ವೇದಾನ ವೇದ ಇತಿ ತದ್ಗೃಹೀತತ್ವ ಚ ಅಂತ. ಅದಕ್ಕೋಸ್ಕರ ಅನಾವೇ ನಿತ್ಯಂ ಅನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲ ಭಾಷೆ. ಇನ್ನೊಂದು ಕಾಮನ್ ಫ್ಯಾಕ್ಟ್ರಿ ಇದೆ, ಇಬ್ಬರು ಬಣ್ಣ ನೀರು ನೆರೆಸ್ತಾಮ, ವೇದವ್ಯಾಸರು ನೀರು ನೆರೆಸ್ತಾಮ, ಕೃಷ್ಣನು ನೀರು ನೆರೆಸ್ತಾಮ. ಸೊ ಅವರ ಪರ್ಪಸ್ಸು, ಅವರ ರೀತಿ, ಅವರ ಹೆಸರು ಎಲ್ಲ ಮ್ಯಾಚ್ ಆಗಿದ್ದಕ್ಕೆ ಯಾಭ್ಯಾಂ ಶುಶ್ರೂಷು ರಾತೀಹಿ ಕುರುಕುರ ಜನನೆ ಕ್ಷತ್ರ ವಿಪ್ರೋಜಿತಾಭ್ಯಾಂ ಬ್ರಹ್ಮಭ್ಯಾಂ ಬೃಂಭಿತಾಭ್ಯಾಂ. ಇದನ್ನೆಲ್ಲ ತಿಳ್ಕೊಂಡ್ರೆ ಇಬ್ರು ಬ್ರಹ್ಮರು ಬೃಂಭಿತಾಭ್ಯಾಂ ಪೂರ್ಣರಾದವರು ಅವರೆಲ್ಲ ಕೂಡ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ವರ್ಣನೆ ಮಾಡ್ತಿದ್ದಾರೆ. ನಾಳೆ ದಿವಸ ಭಾಗ ಮುಂದುವರಿಸಿ ಅದು ಗಚ್ಚನ್ ಸೌಗಂಧಿಕ ಅರ್ಥಂ ಎಂದು ಬೇಗ ಮುಗಿಸ್ಬೇಕು, ಇದತ್ತೆ ಮುಗಿಸಲೇಬೇಕು. ಆದಷ್ಟು ಕೂಡ ಮುಗಿತದೆ. ನಗಸ್ತೋತ್ರ ದೊರೆಯಲಿ ಜೊತೆ ನಗಸ್ತುತಿ ಹೇಳಿಲ್ಲ ಆಚಾರ್ಯ. ಕೊನೆ ಬರಗಳ ಕೊನೆಗೆ ಹೇಳಬೇಕಾದ್ರೆ ಕೊನೆಯ ದಿವಸ ಅವೆರಡನ್ನು ಹೇಳಿ ಭಾನುವಾರಕ್ಕೆ ಮಂಗಳವಾರ ಹಾಗೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ, ಕೃಷ್ಣಾಮೃತ ಮಾರಣವ ಹಿಂದಿನ ಪ್ರಕಾಶಿತವಾಗಿ ಔಟ್ ಆಫ್ ಪ್ರಿಂಟ್ ಆಗಿತ್ತು, ಈ ಮತ್ತೆ ಪುನರ್ಮುದ್ರಣವಾಗಿದೆ. ಆ ತುಂಬಾ ದಿನ ಎಷ್ಟೋ ವರ್ಷದಿಂದ ಸಿಕ್ತಿರಲಿಲ್ಲ, ಮತ್ತೆ ವಿಸ್ತಾರವಾದ ಪುಸ್ತಕ ದೊಡ್ಡ ಅಕ್ಷರದಲ್ಲಿ ಪ್ರಿಂಟ್ ಆಗಿದೆ, ಸಿಗುತ್ತೆ ತಗೊಳ್ಬಹುದು. ಮಹಾಭಾರತದ ಬೆಳಕು ಕೂಡ ಔಟ್ ಆಫ್ ಪ್ರಿಂಟ್ ಆಗಿತ್ತು, ಮೊನ್ನೆ ಮತ್ತೆ ಪ್ರಿಂಟ್ ಆಗಿದೆ, ಅದು ಸಿಗುತ್ತೆ ತಗೊಳ್ಬಹುದು. ಹರಿಭಜನ ಕಂಪದ್ರೂ ಸಿಕ್ತಿರಲಿಲ್ಲ, ಅದು ಸಿಗ್ತಾ ಇದೆ. ಇನ್ನು ಇನ್ನೊಂದು 15-20 ದಿವಸದಲ್ಲಿ ಹರಿಕಥಾಮೃತ ಸಾರಕ್ಕೆ ಕಮಲಾಪತಿ ವ್ಯಾಸರ ವ್ಯಾಖ್ಯಾನ ಅದು ಪ್ರಿಂಟ್ ಆಗಿದೆ, ಬಿಡುಗಡೆ ಆಗುತ್ತೆ. ಸರಿ, ಇನ್ನೊಂದು ವ್ಯಾಖ್ಯಾನ ಮೂಲ್ಯವಾದ ಇವರು ಕನ್ನಡದಲ್ಲಿ ಪ್ರಿಂಟ್ ಆಗಿರಲಿಲ್ಲ, ಮೊದಲ ಬಾರಿಗೆ ಪ್ರಿಂಟ್ ಆಗ್ತಾ ಇದೆ. ಅದನ್ನೆಲ್ಲ ಇಷ್ಟೆಲ್ಲ ಬಿಡುಗಡೆ ಆಗುತ್ತೆ. ಅನೇಕ ಗ್ರಂಥಗಳು ಒಂದು 2-3 ತಿಂಗಳಲ್ಲಿ ಒಂದು 8 ಗ್ರಂಥಗಳು ಬಿಡುಗಡೆ ಆಗುತ್ತೆ. ಅದನ್ನು ನಾಳೆ ನಾಳೆಯಲ್ಲಿ ಯಾವುದು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ನಾಷ್ಟ ತಾರೀಕು ಮಾಡ.